ಪೂಜ್ಯ ಬ್ರಾಹ್ಮಣರೇ, ಬಹವಹ ಪುರುಷಾಹ ಉತ ಆಹೋ ಏಕ ಏವತ್ತು. ಚೇತನರು ಬಹಳ ಜನ ಇದ್ದಾರೆ, ಒಬ್ಬನೇ ಇದ್ದಾನು. ಕೋಹಿ ಅತ್ರ ಪುರುಷ ಶ್ರೇಷ್ಠ, ತುಂಬ ಜನ ಇರೋದಾದರೆ ಪುರುಷೋತ್ತಮ ಯಾರು? ತಂ ಭವಾನ್ ವಕ್ತುಮರ್ಹತಿ, ಅದನ್ನು ತಾವು ಇಟ್ಟು ತಾವು ತಿಳಿಸಬೇಕು. ಇದಾತನ ಪ್ರಶ್ನೆ. ವೈಶಂಪಾಯನ ಉವಾಚ, ಅದಕ್ಕುತ್ತರ. ನಾ ಏತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ. ಏಕಂ ಪುರುಷಂ, ಒಬ್ಬನೇ ಚೇತನ ಇದ್ದಾನೆ ಅನ್ನೋದನ್ನು ಜ್ಞಾನಿಗಳು ಒಪ್ಪೋದಿಲ್ಲ. ಅದ್ವೈತ ಹೋತಲಿಗೆ ಅಥವಾ ಒಬ್ಬೇ ಪುರುಷ ಇದ್ದಾನೆ ಎಂಬುದನ್ನು ಜ್ಞಾನಿಗಳು ಎಂದೂ ಒಪ್ಪೋದಿಲ್ಲ. ಯಾಕೆ? ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ. ಅನೇಕ ಚೇತನಗಳಿಗೆ ಒಬ್ಬ ಮೂಲ ಚೇತನ ಇದ್ದಾನೆ, ಅವನೇ ಸ್ವತಂತ್ರ. ಅವನು ಯಾರು ಅಂದರೆ, ತಥಾತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಅವನು ವಿಶ್ವ, ಅವನನ್ನು ಗುಣಾಧಿಕ, ಗುಣಪೂರ್ಣ ಅಂತ ನಾನು ಹೇಳ್ತೇನೆ ಅಂತ ನಿರ್ಣಯ ಹೇಳಿದರು. ವಿಶ್ವಂ, ವಿಶ್ವಂ ವಿಷ್ಣು ಷಟ್ಕಾರ, ಅಂದರೆ ವಿಷ್ಣುವೇ ಸರ್ವೋತ್ತಮ ಅಂತ ಹೇಳ್ತೇನೆ ಅಂಥೇಳಿ ಸಾಂಖ್ಯಮತದ ಖಂಡನೆ ಆಗೋಯಿತು. ಅದ್ವೈತ ಎಲ್ಲ ಮತಗಳು ಹೋಯ್ತಲ್ಲಿ. ಪ್ರತಿಬಿಂಬ, ಪ್ರತಿಬಿಂಬ ಅಂತ ಇಲ್ಲಿ ಆಭಾಸ ಅಂದರೆ ಪ್ರತಿಬಿಂಬ. ಅದಕ್ಕೆ ಹೇಳ್ತಾ ಇತಿ ಮೋಕ್ಷ ಧರ್ಮೇ, ಇದೆಲ್ಲ ಸ್ಪಷ್ಟ. ಇದಿಟ್ಟುಕೊಂಡೆ ಆಚಾರ್ಯರು ಬಹವ ಪುರುಷ ಪುರುಷ ಪ್ರವರೋ ಹರಿರಿತ್ಯ ವದತ್ ಸ್ವಯಮೇವ ಹರಿಹಿ. ಇದಿಷ್ಟು ರೆಫರೆನ್ಸ್ ಅದು, ಗೊತ್ತಾಯ್ತಾ? ಯಜಮಾ ವ್ಯವಹಾರ ಭಿತಾಪಿ ನು ಚಿತ್ತಗತ ಸಹಿಚೋದ್ಯ ಪರಂ ಅಂತ ಹೇಳ್ಬೇಕಾದ್ರೆ ಬಹವ ಪುರುಷ ಪುರುಷ ಪ್ರವರೋ ಹರಿರಿತ್ಯ ವದತ್ ಸ್ವಯಮೇವ ಹರಿಹಿ. ಇದಿಷ್ಟು ನೆನ್ಪಿಟ್ಟುಕೊಂಡ್ರೆ ಆಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಈ ವಿಷಯ ಬಂದಿದೆ. ಅಲ್ಲ 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 ಅಲ್ಲ, ಕಾಣದಿರೋದು ಅನ್ನೋದೇ ಇಲ್ಲ. ಬ್ರಾಹ್ಮಣ ಬ್ರಾಹ್ಮಣಾಭಾಸ, ಗಜ ಗಜಾಭಾಸ, ಅಶ್ವ ಅಶ್ವಾಭಾಸ, ಅಶ್ವ ಅಶ್ವ ಅಶ್ವಾಭಾಸ. ಅಶ್ವದಂತೆ ಕಾಣುತ್ತೆ, ಅಶ್ವ ಅಲ್ಲ, ಗೊತ್ತಾಯ್ತಾ? ಹಾ, ಅಂದರೆ ಪ್ರತಿಬಿಂಬ ಅಂತ. ಪ್ರತಿಬಿಂಬ, ಬಿಂಬದಂತೆ ಕಾಣುತ್ತೆ, ಅದು ಬಿಂಬ ಅಲ್ಲ. ಅಷ್ಟ ಉತ್ತರ. ಬಹವ ಪುರುಷ ಬ್ರಹ್ಮನ್ ಅಪಾಯಿತು ಪ್ರಮೇಯ ದೀಪಿಕ. ಸೂತ್ರ ಇತಿಹಾಸ ವಿರುದ್ಧಂ ಚ ಇತ್ಯಾಹ ಆಭಾಸ ಇತಿ. ಒಬ್ಬೇ ಪುರುಷ ಇದ್ದಾನೆ ಅನ್ನೋ ಮಾತು ಸೂತ್ರ ಇತಿಹಾಸ ವಿರುದ್ಧಂ. ಸೂತ್ರ ಆಭಾಸ ಏ ವಚ, ಬ್ರಹ್ಮಸೂತ್ರ ಜನಮೇಜಯ ವಚ ಎಲ್ಲ, ಮಹಾಭಾರತ ಎಲ್ಲ ಇತಿಹಾಸ ಸ್ಮೃತಿ. ಇತಿ ಸೂತ್ರ ಇತಿಹಾಸ ವಿರುದ್ಧ ಹಾ ಇತಿ ಪಕ್ಷೇಪಿ ಹಿ ಸರ್ವೇ ಸಮಾಹ ಉತ ಏಕ ಶ್ರೇಷ್ಠ. ಅನೇಕ ಚೇತನರು ಇದ್ದರೆ ಅದು ಎಲ್ಲರೂ ಸಮನೋ ಅಥವಾ ಒಬ್ಬ ತಾರತಮ್ಯ ಇದ್ದು ಒಬ್ಬ ಸರ್ವೋತ್ತಮನಾಗಿದ್ದಾನೋ ಅಂತ ಪ್ರಶ್ನೆ. ದ್ವಿತೀಯ ಕೋಸವು ಅತ್ರ ಪುರುಷೇಷು ಶ್ರೇಷ್ಠ, ಪುರುಷ ತುಂಬ ಜನ ಆದರೆ ಶ್ರೇಷ್ಠ ಯಾರು, ಪುರುಷೋತ್ತಮ ಯಾರು? ಕಥಂಚ ಶ್ರೇಷ್ಠ, ಯಾಕೆ ಶ್ರೇಷ್ಠ ಅವನು? ಅದಕ್ಕೆ ಗುಣಾಧಿಕಂ, ಗುಣಪೂರ್ಣನಾದ್ರಿಂದ ಶ್ರೇಷ್ಠ ಅಂತ ಅರ್ಥ. ತಂ ತಥಾವತ್ತು ಅರ್ಹತೀತಿ ಏತತ್ತೇತಸ್ಮಿನ್ ಜಗತಿ ಕಿಂತು ಬಹವಃ ತೇಷಾಂ ಬಹೂನಾಂ ಪುರುಷಾಣಾಂ ಮಧ್ಯೆ ಯೋ ಯೋನಿಃ ಯಃ ಕಾರಣಭೂತಃ ಸಹ ಶ್ರೇಷ್ಠಃ. ಯಾರು ಅನೇಕ ಜನ ಇದ್ದರೂ ಕೂಡ ಕಾರಣನಾದವನು ಹೇಗೆ ಶ್ರೇಷ್ಠನೋ, ಜನ್ಮಾದ್ಯಸ್ಯ ಯತಃ ಜಗತ್ಕಾರಣನಾದ ಪರಮಾತ್ಮನೇ ಶ್ರೇಷ್ಠ. ತಥಾಚತಂ ತಥಾಚತಂ ಪುರುಷಂ ತಥಾ ವ್ಯಾಖ್ಯಾಸ್ಯಾಮಿ ವಿಶ್ವಂ ವ್ಯಾಪ್ತಂ ವಿಶ್ವವ್ಯಾಪ್ತ ಸ್ಯಾದೇತತ್ ಸರ್ವಂ ಜಗತ್ ಸ್ವಪ್ನವದ ಏಕಜ್ಞಾನ ಕಲ್ಪಿತವಿತ್ತೇಕೆ ಇಂದ್ರಜಾಲವತ್. ಕೆದ ಹೇಳ್ತಾರೆ, ಈ ಜಗತ್ತೆಲ್ಲ ಸುಳ್ಳು, ಸ್ವಪ್ನವತ್ ಏಕಜ್ಞಾನ ಕಲ್ಪಿತಂ ಇತಿ ಏಕೆ. ಸ್ವಪ್ನವತ್ ಕನಸು ಹೇಗೋ ಹಾಗೆ, ಇಂದ್ರಜಾಲವತ್ ಅನೇಕ ಜ್ಞಾನ ಕಲ್ಪಿತಮಿತ್ಯಪರೇ ಅನೇಕ ಅಜ್ಞಾನ ಕಲ್ಪಿತಮಿತ್ಯಪರೇ. ಏಕಾಜ್ಞಾನ ಕಲ್ಪಿತಮಿತಿ ಏಕೆ, ಅನೇಕ ಅಜ್ಞಾನ ಕಲ್ಪಿತಮಿತಿ ಅಪರೆ. ಒಬ್ಬನಿಗೆ ಅಜ್ಞಾನ ಬಂದು ಹೀಗಾಗಿದೆ, ಇಲ್ಲ ಜಗತ್ ಕಾಣ್ತಾ ಇದೆ ಅಂತ ಒಬ್ಬ, ಅನೇಕರು ಅಜ್ಞಾನ ಹೊಂದಿ ಕಾಣ್ತಾ ಇದ್ದು ನೋಡ್ತಾ ಇದ್ದಾರೆ ಇನ್ನೊಂದು ಅರ್ಥ. ಇದು ಸ್ವಪ್ನವತ್ ಅಂದರೆ ಏಕೆ, ಇಂದ್ರಜಾಲವತ್ ಅನೇಕರಿಗೆ ಸ್ವಪ್ನ, ಒಬ್ಬ ಅವನ ಸ್ವಪ್ನ ಬೇರೆ ಯಾರಿಗೂ ಕಾಣೋದಿಲ್ಲ, ಅವರೊಬ್ಬನಿಗೆ ಕಾಣೋದು. ಇಂದ್ರಜಾಲ ಆಗಲ್ಲ, ಸಾರಾ ಜನ ಕೂತಿರ್ತಾರೆ, ಎಲ್ಲರಿಗೂ ಬೆರೆಸ್ತಾನೆ ಅವನು. ಎಷ್ಟು ಒಳ್ಳೆ ದೃಷ್ಟಾಂತಗಳು. ಏಕ ಸರ್ವಂ ಏಕ ಸ್ವಪ್ನವತ್ ಏಕಾಜ್ಞಾನ ಕಲ್ಪಿತಮಿತಿ ಏಕೆ, ಇಂದ್ರಜಾಲವತ್ ಅನೇಕಾಜ್ಞಾನ ಕಲ್ಪಿತಮಿತಿ ಅಪರೇ. ಹೀಗೆ ಅದ್ವೈತಗಳಲ್ಲೇ ಎರಡು ಗುಂಪಿದ್ದಾರೆ. ಅಲ್ಲ, ಇಂದ್ರಜಾಲ ಮೋಸ, ಕುಹಕ. ಇಂದ್ರಜಾಲದಲ್ಲಿ ಏನಿದೆ, ಅಲ್ಲಿ ಇದ್ದಿದ್ದಾಗ ತೋರಿಸ್ತಾನು, ಇದ್ದಕ್ಕಿಂತ ಹೀಗೆ ಏನೋ ಬಂದ್ಬಿಡ. ಆಕ್ಚುಲಿ ಇಲ್ಲ, ಅಲ್ಲಿ ಇದ್ದು ಹೀಗೆ ಅಂತಾನೆ 500 ರೂಪಾಯಿ ಸಿಗ್ತದೆ, ನೋಟ್ ಸಿಗುತ್ತೆ, ಗೊತ್ತಾಯ್ತಾ? ಇಲ್ಲಿ 500 ರೂಪಾಯಿ ನಿಜ, ನಾ 500 ರೂಪಾಯಿ ನೋಟ್ ಅದು ಇದೇ ಆ ಇಂದ್ರಜಾಲ, ಇಂದ್ರ ಚಾಪ ಅದು. ಇಂದ್ರ ಚಾಪ ಬೇರೆ, ಇಂದ್ರ ಜಾಲ ಬೇರೆ. ಇಂದ್ರಜಾಲ ಮಹೇಂದ್ರ ಜಾಲ ಎಲ್ಲ ಏನವೋ ಕಣ್ಕಟ್ ವಿದ್ಯೆ ಅಂತಾರಲ್ಲ, ಮೋಸ. ಈಗಂತಾನೆ 1,000 ರೂಪಾಯಿ ತೋರಿಸ್ತಾನೆ, 10,000 ರೂಪಾಯಿ ತೋರಿಸ್ತಾನೆ, ಗೊತ್ತ? ಆಮೇಲೆ ಅವ್ನು 1 ರೂಪಾಯಿ ಕೊಟ್ಟರೆ ಅಂತ ಕೇಳ್ತಾನೆ. ಅದು ಏನು ಅವನಿಗೆ ಗೊತ್ತೇನಂತ, ಅದು ಸುಳ್ಳು ಅಂತೇಳಿ. ಅದಕ್ಕೆ ಇಂದ್ರಜಾಲ ಮಹೇಂದ್ರ ಜಾಲ ಏನು ಧರ್ಮ ಏನು ಹಾಗಂದ್ರೆ ಆಟ ಆಟವಾಗಿ ಓಕೆ, ಏನು ತಪ್ಪಲ್ಲ. ಇವತ್ತು ಬಾಬಾ ಬೂಡಿ ಕೊಡ್ತಾರೆ, ಇದು ಇಂದ್ರಗಾನ ಹೇಳ್ಬಿಟ್ರೆ ಏನು ಯಾರು ಬೈತಿದ್ದಿಲ್ಲ ಅದನ್ನ. ಇದನ್ನು ನಿಜ ಅಂತ ಹೇಳ್ತಾ ಅದು ಮೋಸ. ಅರ್ಥ ಆಯ್ತಾ? ಈಗ ಈ ಹಳ್ಳಿಗಳೆಲ್ಲ ಹಿಂದೆ ಬರ್ತಾ ಇದ್ರು, ಇವತ್ತು ಈಗ ಯಾರು ಗೊತ್ತಿಲ್ಲ, ಇಷ್ಟು ಕಲ್ಲು ಇಟ್ಕೊಂಡಿದ್ರು ಮುಂದೆ ಎಲ್ಲ ನುಗ್ತಾ ಹೋಗೋರು, ಒಂದನ್ನ ಎಲ್ಲ ನಮ್ಮ ಎದುರಿಗೆ ನೋಗ್ತಾ ಹೋಗೋರು. ಆಮೇಲೆ ನೋಡ್ತೀವಿ ಬಾಯಿಲಿ ಏನಿಲ್ಲ, ತೋರಿಸ್ಬಿಡು ಬಾಯಿ ತೆಗೆದು ಒಂದೊಂದು ವಾಪಸ್ ತೆಗಿಯರು ಮತ್ತೆ, ಗೊತ್ತಾಯ್ತಾ? ತೆಗೆದು ಓ ಇಷ್ಟು ದಾಸೆ ಮತ್ತೆ ವಾಪಸ್ ಆಗ್ತಿದ್ದ ಹಾಗೆ. ಆದ್ರೆ ಅವ್ರಿಗೆ ಗೊತ್ತು, ಎಲ್ಲ ಸುಳ್ಳು ಹೊತ್ತು ಅವರೇ ಹೇಳ್ತಿದ್ದೆ. ಆಮೇಲೆ ಹೇಗಂತ ಗೊತ್ತಾಗೋದೇ ಇಲ್ಲ, ಏನ್ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಯಾವ ಕ್ಷಣಕ್ಕೆ ಏನ್ ಮಾಡ್ತಾರೆ ಗೊತ್ತಾಗೋದಿಲ್ಲ. ನಮ್ಮ ನೋಡ್ತಾ ನೋಡ್ತಾ ಎಲ್ಲ ಬೆಲೆ ಇಟ್ಬಿಟ್ಟಿರ್ತಾರೆ, ಗೊತ್ತಾಗೋದಿಲ್ಲ ನಮ್ಗೆ. ಅದಕ್ಕೆ ಕಣ್ಣು ಕಟ್ ಅಂತಾರಲ್ಲ ಹಾಗೆ, ಕಣ್ಣಿಗೆ ಕಾಣಿಸ್ದಂತೆ ಮೋಸ ಮಾಡ್ತಾರೆ ಅಂತ ಅರ್ಥ. ಆ ದೃಷ್ಟಿಯಿಂದ ಅದು ಮೋಸ. ಅದು ಬಿಡದವ್ರೆಲ್ಲರ ಅಜ್ಞಾನಕ್ಕೆ ಅದು ಕಾರಣ. ಅವ್ನು ನೋಡೋರಿಗೆ ಗೊತ್ತು ಸುಳ್ಳು ಅಂತೇಳಿ, ತೋರ್ಸೋನಿಗೆ ಗೊತ್ತು ಸುಳ್ಳು ಅಂತೇಳಿ, ಆಟ ಇದ್ದಕ್ಕೆ ಅದೊಂದು ಎಂಜಾಯ್ಮೆಂಟ್ ಅಷ್ಟೆ, ಅದು ಮೋಸ ಅಲ್ಲ. ಆದರೆ ನಿಜವಾದ್ದು ಅಂತ ಹೇಳಿದ್ರೆ ಅದು ಮೋಸ, ಅದನ್ನು ಮಾಡಬಾರ್ದು. ಅದೆಲ್ಲ ಏಕಾಜ್ಞಾನ ಕಲ್ಪಿತವಾದದ್ದು ಸ್ವಪ್ನ, ಅನೇಕಾಜ್ಞಾನ ಕಲ್ಪಿತವಾದ ಇಂದ್ರಜಾಲ ಆದಿಗಳು. ಅದರಿಂದ ಅಪಕೃಷ್ಟಾಪೇಕ್ಷ ಉತ್ಕರ್ಷ, ಉತ್ಕರ್ಷ ಅಂತ ಯಾವಾಗ ಹೇಳ್ತೇವೆ, ಉತ್ತಮ ಅಂತ ಹೇಳಿದ್ರೆ ಕೆಡವೆ ನಿರ್ಲೇಬೇಕು ಅಂತ ಅರ್ಥ, ಗೊತ್ತಾಯ್ತಾ? ಅಪಕರ್ಷಾಪೇಕ್ಷ ಉತ್ಕರ್ಷ. ಅವ್ರು ನಮಸ್ಕಾರ ಮಾಡ್ತಾನೆ ಅಂದ್ರೆ ಇಬ್ರು ಇರಲೇಬೇಕು, ಮತ್ತೆ ಒಬ್ಬನೇನಾಗಿರ್ಬೇಕು ಅದರಲ್ಲಿ ಉತ್ತಮ, ಇಲ್ಲದೆ ನಮಸ್ಕಾರ ಮಾಡಕ್ ಬರೋದಿಲ್ಲ. ಅದಕ್ಕೆ ಉತ್ಕೃಷ್ಟ ಅನ್ನೋ ಶಬ್ದಕ್ಕೆ ಅರ್ಥ ಇದೇ ಇದೆ. ತಚಾಜ್ ಅಪಕೃಷ್ಟಸ್ಯ ವಿಶ್ವಸ್ಯ, ವಿಶ್ವ ಅನ್ನೋದು ಅಪಕೃಷ್ಟ, ಯಾವ್ದು ಜಗತ್ತು, ವಿಶ್ವನಾಮಕ ಭಗವಂತ ಉತ್ಕೃಷ್ಟ. ಮಿಥ್ಯಾತ್ವಾತ್ ಉತ್ಕರ್ಷಸ್ಯ ಸತ್ವಂ ಕಥಂ ಸ್ಯಾತ್, ವಿಶ್ವವೇ ಮಿಥ್ಯಾ ಉತ್ಕರ್ಷ ಆಗುತ್ತೆ, ವಿಶ್ವ ಮಿಥ್ಯಾ ಅಂತ ಯಾರು ಹೇಳಿದರು, ತಪ್ಪು ಅಂತ ಅರ್ಥ. ಕಥಂಚ ತತ್ರ ಸರ್ವೇದಾನ ಮಹಾ ತಾತ್ಪರ್ಯ ಮಿಥ್ಯತಃ ನ ಚೇತಿ ಭಗವದ್ವಚನ ಯತಃ ಇತಿ ಶೇಷ. ದೇವರೇ ಹೇಳ್ತಾನೆ ಇದು ಸತ್ಯ ಅಂಥೇಳಿ ಅಂದಮೇಲೆ ಸುಳ್ಳಾಗಲು ಸಾಧ್ಯತೆ ಇಲ್ಲ. ಎಲ್ಲಿ ಹೇಳ್ತಾರೆ ಅಂದರೆ ಹೇಳ್ತಾರೆ, ನಚ ಏತತ್ ಸರ್ವಂ ಸ್ವಪ್ನ ಇಂದ್ರಜಾಲವತ್, ನಚ ಏತತ್ ಸರ್ವಂ ಸ್ವಪ್ನ ಇಂದ್ರಜಾಲವತ್. ಇಲ್ಲಿ ಎರಡು ರೀತಿ ಅರ್ಥ ಮಾಡ್ಕೋಬೇಕು, ಸ್ವಪ್ನವತ್ ಇಂದ್ರಜಾಲವತ್ ಅಂಥೇಳಿ, ಸ್ವಪ್ನ ಹೇಗೋ ಇಂದ್ರಜಾಲ ಹೇಗೋ ಹಾಗೆ ಇಲ್ಲ ಜಗತ್ ಕಾಣ್ತಾ ಇದೆ ಅಂತ ಒಂದು ರೀತಿ ದೃಷ್ಟ, ಎರಡು ದೃಷ್ಟ ಅಂತ. ಅಥವಾ ಸ್ವಪ್ನ ಏಕಾಜ್ಞಾನ ಕಲ್ಪಿತ, ಇಂದ್ರಜಾಲ ಬಹುಜ್ಞಾನ ಕಲ್ಪಿತ ಅಂತ ಇನ್ನೊಂದು ಪಾಠ. ಎರಡನ್ನ ಹೇಳೋದಕ್ಕೆ ಕಾರಣ ಅದ್ವೈತರು ಎರಡು ಗುಂಪಿದ್ದಾರೆ, ಅವರಲ್ಲೇ ಒಮ್ಮತ ಇಲ್ಲ, ಅದು ಸ್ವಾರಸ್ಯ. ಏನಂತ, ಒಬ್ಬನೇ ಇದ್ದಾನೆ ಅವ್ರಿಗೆ ಅಜ್ಞಾನನೇ ಜಗತ್ ಕಾಣುತ್ತೆ ಅಂತ ಒಂದು ವಾದ, ತುಂಬಾ ಜನ ಇದ್ದಾರೆ ಅವ್ರ ಇನ್ನೊಂದು ವಾದ. ನಮ್ಗೆ ನೋಡ್ರಿ ಅನಿಸುತ್ತೆ ಇಬ್ಬರು ಹೊರದಾರಿ ಸಾಯಿರಿ, ನಮ್ಗೆ ಯಾಕೆ ಅದನ್ನ ಸುಳ್ಳು ಸುಳ್ಳು ಅಂತ ಆಯ್ತಲ್ಲ ಅವ್ರಿಗೆ. ಈಗ ಅವರವರೇ ಜಗಳ ಇದ್ದಾಗ ಏನ್ ಮಾಡ್ತಾರಾಗ, ಕೇಸ್ ವೀಕ್ ಆಗುತ್ತಾಗ, ಗೊತ್ತಾಯ್ತಾ? ಎರಡು ಸಾಕ್ಷಿಗಳು ಒಂದೊಂದು ವಿರುದ್ಧ ಹೇಳಿಬಿಟ್ರೆ ಅವ್ ಏನಾಗುತ್ತಾಗ, ನ್ಯಾಚುರಲಿ ಅದು ವ್ಯಾಲಿಡ್ ಸಾಕ್ಷಿಗಳಲ್ಲ, ಬಿಟ್ಟುಬಿಡ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಇದ್ರೆ ಅದ್ವೈತ ಮತ ಹೋಗ್ಬಿಡುತ್ತೆ. ಅದ್ವೈತ ಮತದಲ್ಲಿ ಅಜ್ಞಾನ ಏಕ ಬಿಟ್ಬಿಡಿ, ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ ಅವರಿಗೆ. ಏನ್ ಹೇಳ್ತಾರೆ ಗೊತ್ತಾ, ಭಾಮತಿ ಸ್ಕೂಲ್ ವಿವರಣಾ ಸ್ಕೂಲ್ ಅಂತ ಎರಡು ಭಾಗ ಮಾಡ್ಕೊಂಡಿದ್ದಾರೆ, ದೊಡ್ಡ ವಾದ ಆದವರಿಗೆ. ಅವರವರೇ ಬೈಕೋತಾರೆ, ಇನ್ನು ಸರಿ ಅಲ್ಲಿ ಸರಿ. ಇಬ್ಬರು ವ್ಯಾಖ್ಯಾನಕಾರರೇ, ಶಂಕರಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಎರಡು ವ್ಯಾಖ್ಯಾನಗಳು, ಪ್ರಧಾನ ವ್ಯಾಖ್ಯಾನಗಳು, ಒಂದು ಭಾಮತಿ ಅಂತೇಳಿ ವಿವರಣ ಅಂತ. ನಮ್ಮಲ್ಲಿ ಹಾಗೆಲ್ಲ ಒಂದೇ, ಎರಡೆರಡು ಭಾಗ ನಮ್ಮಲ್ಲಿ ಇಲ್ಲ. ಚೈತೀರ್ಥರು ಅದು ಯಾರೇ ಬರೆದ್ರೆ ಒಂದೇ ಇರ್ತದೆ, ಯಾರು ಬರೆದ ವಿರೋಧ ಇಲ್ವೇ ಇಲ್ಲ. ಅವ್ರು ಫೈಟ್ ಮಾಡ್ತಾರೆ, ಅವರು ಇದು ಸರಿಯಲ್ಲ, ಅವ್ರು ಇನ್ನೊಬ್ರು ಶಂಕರಾಚಾರ್ಯ ಸರಿಯಿಲ್ಲ ಅಂದ್ಬಿಡ್ತಾರೆ, ಇನ್ನೊಬ್ರು ಅಂತ ಹೊರದ್ರೆ ಅವ್ರು ಹೇಳಿದ್ದೆ ಸರಿಯಿಲ್ಲ ಬಿಡಿ ಅಂತಾರೆ. ಅದು ಇರುವ ನೋಡೋರು ಸಿಂಪಲ್ ಇದು, ಅದು ಸರಿಯಲ್ಲ ಅನ್ನೋದಕ್ಕೆ ಅದೇ ಸಾಕ್ಷಿ, ಅದು ನಮ್ಮ ಸರಿ ಇದೆ ಅನ್ನೋದಕ್ಕೆ ಇದು ಒಂದೇ ಸಾಕ್ಷಿ. ಅದೆಲ್ಲ ಅರ್ಥ ಮಾಡ್ಕೊಂಡು ಶ್ರುತಿ ಸಕಲ ಶ್ರುತಿ ಶ್ರುತಿ ಸಮ್ಮತ ಮಧ್ವಮತವೇ ಮತ ಆ ಮಾತು ಸುಮ್ಮನೆ ಹೇಳಿಲ್ಲ ದಾಸರು, ಎಷ್ಟು ವಿಮರ್ಶೆ ಮಾಡಿ ಹೇಳಿರೋ ಮಾತದು. ಅದಕ್ಕೆ ಹೇಳ್ತಾರೆ ಏನ, ಹೌದು ಏಕಜೀವವಾದ ಬಹುಜೀವವಾದ ಅಷ್ಟೇ. ಅವರಲ್ಲೂ ಮತ್ತೆ ಶಿಷ್ಯರಲ್ಲಿ ಮತ್ತೆ ಗಲಾಟೆ ಇಲ್ಲ, ಅವ್ರ ವಾದ ಹೀಗೆ ಅವ್ರ ಕಡೆಗೆ ಸೆಟ್ಲ್ ಆಗೋದೇ ಇಲ್ಲ, ಅದ್ರ ಕಡೆಗೆ ಇನ್ನೂ ಭಯಂಕರ ಗಲಾಟೆ ಮಾಡ್ಕೊಂಡಿದ್ದಾರೆ. ವೈಧರ್ಮ್ಯಾಚ ನ ಸ್ವಪ್ನಾಧಿವತಿ ಇತಿ ಭಗವದ್ವಚನ ನ ಚ ಸ್ವಪ್ನವತ್ ಏಕ ಜೀವ ಕಲ್ಪಿತತ್ವೇ ಮಾನಂ ಪಶ್ಯಾವಹ. ಸ್ವಪ್ನದಕ್ಕೆ ಸುಸುಳ್ಳು, ಏಕಜೀವಾಜ್ಞಾನ ಕಲ್ಪಿತವಾದದ್ದು ಜಗತ್ತು ಅಂತ ಹೇಳೋದಕ್ಕೆ ಮಾನಂ ಅಂದರೆ ಪ್ರಮಾಣಂ ಅಂತ ಅರ್ಥ. ಪ್ರಮಾಣ ಎಲ್ಲೂ ಇಲ್ಲೇ ಇಲ್ಲ. ವಿಪರ್ಯಯೇ ಮಾಚ ಉಕ್ತಾದ್ವಿತೀಯೇ, ಅದರ ಜೊತೆಗೆ ಸ್ವಪ್ನವಂತೆ ಅಜ್ಞಾನ ಕಲ್ಪಿತವಾದದ್ದಲ್ಲ ಅಂಥೇಳಿ ವಿಪರ್ಯಯ ವಿರುದ್ಧವಾದ ವಿಚಾರ. ಇದಕ್ಕೆ ನಾವಾಗಲೇ ಮಾಚ ಉಕ್ತ ಪ್ರಮಾಣ ಸಾಕಷ್ಟು ಹೇಳಿದ್ದೇವೆ ಆಗಲೇ. ಎಲ್ಲಿ ದ್ವಿತೀಯೇ ಎರಡನೇ ಅಧ್ಯಾಯದ ಭಾಷ್ಯದಲ್ಲಿ ವಿಸ್ತಾರವಾಗಿ ಹೇಳಿರೋದ್ರಿಂದ ಜಗತ್ತು ಸುಳ್ಳಲ್ಲ. ಉಕ್ತಂಚ ಆಯಾಸ್ಯ ಶಾಖಾಯ, ಒಂದು ಸ್ವಪ್ನದೇ ಡೈರೆಕ್ಟ್ ರೆಫರೆನ್ಸ್ ಕೊಟ್ಟು ವೇದ ಹೇಳ್ತಾ ಇದೆ ಸ್ವಪ್ನದಂತೆ ಹೇಳ್ಕೊಡೋದು ಜಗತ್ತನ್ನ. ಅವರೇನು ಹೇಳ್ತಾರೆ, ಸ್ವಪ್ನ ಜಗತ್ ಅದೇ ಹೇಳ್ತಾರೆ, ಇದು ವೇದ ಅಂತ ಹೇಳ್ತಾರೆ. ಅಚ್ಚ ವೇದ ಕೊಟ್ಟು ಮಾಡ್ತಾರೆ, ಸ್ವಪ್ನದಂತ ಹೇಳಬಾರ್ದು ಅಂತ ಹೇಳ್ತಾರೆ. ವೈಧರ್ಮ್ಯಾಚನ ಸ್ವಪ್ನಾಧಿವತ್ ಬ್ರಹ್ಮಸೂತ್ರ, ವೈಧರ್ಮ್ಯಾಚನ ಸ್ವಪ್ನಾಧಿವತ್ ವೇದವ್ಯಾಸರ ಮಾತು. ಸ್ವಪ್ನಕ್ಕೂ ಇದಕ್ಕೂ ವ್ಯತ್ಯಾಸ ಇರೋದ್ರಿಂದ ಸ್ವಪ್ನದಂತೆ ಜಗತ್ತು ಸುಳ್ಳು ಅಂತ ಹೇಳಬಾರದು ಅಂತೇಳಿ ವೇದವ್ಯಾಸರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯಾರಿಗೆ ಇರಬಹುದು ದೃಷ್ಟಾಂತ, ಅದು ನಹಿ ದೃಷ್ಟಾಂತ ಸರ್ವಸಾಮ್ಯಂ ಅಂತ ಹೇಳಿಬಿಟ್ಟು ಸ್ವಪ್ನದಲ್ಲಿ ಕಾಣೋ ಪದಾರ್ಥ ಹೇಗೆ ಸುಳ್ಳು, ಮತ್ತೆ ಅದೇ ಸ್ವಪ್ನ ಸುಳ್ಳಲ್ಲೇ ಇಲ್ಲ, ಗೊತ್ತಾಯ್ತಾ? ಅದರಂತೆ ಸುಳ್ಳು ಅಂತ ಹೇಳ್ತಾರೆ, ಆ ರೀತಿ ಇರಲ್ಲ, ಮತ್ತೆ ರಾಂಗ್ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು. ಹೀಗಾಗಿ ಅದು ಎರಡು ರೀತಿಯೂ ತಪ್ಪೇ ಅವ್ರದ್ದು. ಸ್ವಪ್ನೋ ಹವಾ ಅಯಂ ಚಂಚಲತ್ವಾತ್ ನ ಸ್ವಪ್ನೋ ನಹಿ ವಿಚ್ಛೇದೋ ಏತದಿತಿ ಇದಿ ಉಪನಿಷತ್ತು ವೇದ ಹೇಳ್ತಾ ಇದೆ. ಸ್ವಪ್ನೋ ಹವಾ ಅಯಂ, ಸ್ವಪ್ನ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಚಂಚಲತ್ವಾತ್ ಅಸ್ಥಿರವಾದ್ರಿಂದ, ಸಂಚಲ ಅಸ್ಥಿರ, ಸ್ವಪ್ನದಲ್ಲಿ ಕಂಡ ವಸ್ತು ಅನಿತ್ಯ, ಅದಕ್ಕೆ ಸ್ವಪ್ನ ಅಂತಾರೆ ಹೊರತು ಸುಳ್ಳು ಒಂಬರ್ತಲ್ಲಿ ಹೇಳೋದಿಲ್ಲ. ಸ್ವಪ್ನೋ ನಹಿ ವಿಚ್ಛೇದೋ ಏತದಿತಿ, ಸ್ವಪ್ನ ಪದಾರ್ಥದಲ್ಲಿ ಸ್ವಪ್ನ ಹೋಗುತ್ತ ಏನಾಗುತ್ತೆ ಅಲ್ಲಿ ವಸ್ತು ಇಲ್ಲ. ಆದರೆ ನಾವು ಎದ್ದಾಗಲೂ ಕಾಣ್ತಾ ಇದೆ ಜಗತ್ತು, ಅಂದಮೇಲೆ ಸ್ವಪ್ನ ಹೇಗಾಗತ್ತೆ? ಕನಸಲ್ಲಿ ಮಾತ್ರ ಕಂಡ್ರೆ ಕನಸಿನ ಎಕ್ಸಾಂಪಲ್ ಕೊಡಬೇಕು. ಕನಸು ಎಲ್ಲಿದೆ ಫಸ್ಟ್? ಇದು ಎಚ್ಚರದಲ್ಲೇ ಇದೆಯಲ್ಲ, ಅಂದಮೇಲೆ ಕನಸಿಗೆ ಹೊರಿಸಲೇಬಾರದು ಅಂತ ಹೇಳ್ಬಿಟ್ಟು. ಇತಿ ಯಾರಿಗೆ ಎಚ್ಚರ ಆಗೋದೇ ಇಲ್ಲ, ಬ್ರಹ್ಮಜ್ಞಾನ ಕಲ್ಪಿರೋದು ಹೋಗೋದೇ ಇಲ್ಲ. ಎಚ್ಚರ ಆದಾಗ ಸುಳ್ಳು ಅಂತ ಗೊತ್ತಾಗುತ್ತೆ. ಎಚ್ಚರ ಯಾರಿಗೆ ಆಗಿದೆಯಪ್ಪ ಅಂತ ಕೇಳ್ತಾರೆ ಕೊನೆಗೆ. ನಿಮಗಾರು ಎಚ್ಚರ ಆಗಿದೆ ಹೋಗ್ಲಿ ಹೇಳ್ತೀರಿ, ನಿಮಗೆ ಎಚ್ಚರ ಆಗಿದ್ರೆ ನಮ್ಮಂದು ಹೇಳ್ಬಾರ್ದು, ಯಾಕೆ ಸುಳ್ಳು ಅಂತ ಗೊತ್ತಾಯ್ತಲ್ಲ. ನಿಮ್ಗೆ ಎಚ್ಚರ ಆಗಿದೆ, ಎಚ್ಚರ ಆಗದೆ ನಿಮ್ಮದು ಕಟ್ಕೊಂಡು ನಾವೇನು ಮಾಡಿದ್ವಿ ಮತ್ತೆ, ಗೊತ್ತಾಯ್ತಾ? ಎಲ್ಲ ಭಾರಿ ಗಂಟೆ ಗಂಟೆ ಹೆಚ್ಚು ನೋಡಿದಾರೆ ಇಲ್ಲ ಅಂದ್ರೆ ಮತ್ತೆ ಯಾಕೆ ಹೆಚ್ಚಾಗಿ ಯಾಕೆ ಮಾತಾಡ್ತೀವಿ ಅಂತ ಕೇಳಿದ್ರು. ಬೆಲೆ ಯಾವಾಗ ಬರ್ತಿತ್ತು ಅದಕ್ಕೆ? ಇಲ್ಲ, ನನಗೆ ಆಗಿದೆ, ಅನುಭವ ಆಗಿದೆ. ಅದಕ್ಕೆ ಚತುರ್ವಿಷ ಗುರುಗಳು ಏನೇನು ಸಂದೇಶ ಕೊಟ್ಟರು, ಗೊತ್ತಾಯ್ತಾ? ಇದೆಲ್ಲ ಕೂಡ ಸುಳ್ಳು. ನಮೇ ಗುರುವರ ಅಪರಕ್ಷತ ಅಪರೋಕ್ಷತ ಅಂಗತ, ನಾನು ಗುರುಗಳ ಕಣ್ಣಿಗೂ ಕಂಡಿಲ್ಲ, ನನಗೂ ಕಂಡಿಲ್ಲ, ಇದು ಸುಳ್ಳಿದು ಅಂತ. ಅದಕ್ಕೆ ನಂಬ್ಲಕ್ಕೆ ಹೋಗ್ಬೇಡ, ತಿಳಿತಾ? ನೀವು ಯಥೋ ಮುಕುಂದಂ ಭಜ ಸಂವಿದೇ ಮುದ, ದೇವರ ಆರಾಧನೆ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಚತುರ್ಪುಷ ಅನಂತೇಶ್ವರ ಸೇವೆ ಮಾಡಿದ್ರೆ ಆಚಾರ್ಯ ಬಂದ್ರೆ ಅದೇ ಗೊತ್ತಾಗೋದು, ಅಲ್ಲ ಅನುಭವ ಇರುತ್ತೆ. ನಮಗೆ ಯಾರಿಗೂ ಕಂಡಿಲ್ಲ, ಈಗ ಹೇಳೋರಿಗೆ ಒಂದು ಮಾತು ನೀವು ಕಂಡಿದ್ದೀರಾ ಮೂದೋಯ್ತಾರೆ ಇಷ್ಟ ಅಂದ್ರೆ ಆಚಾರ್ಯ ದೇವರ ಕಂಡಿದ್ದೇನೆ ಅಂತ ಹೇಳಿದರು, ತೋರಿಸಿದ್ರಲ್ಲ. ಇವ ಜಗತ್ ಸತ್ಯ, ನಾ ಕಂಡಿದ್ದೇವೆ ನೋಡಿ ಅಂತ ಹೇಳ್ಬೋದು ನಾವೀಗ. ಜಗತ್ ಸುಳ್ಳು ನೀನು ನೋಡಿಲ್ಲ, ಯಾರೋ ಬದುಕಲು ಹೇಳ್ತಾ ಇದೆಯಾ? ನೋಡಿದವನಿದ್ದಾಗ ನೋಡದೇ ಇದ್ದ ಮಾತು ಏನು ಬೇರೆ ಬರುತ್ತೆ? ಹೀಗಾಗಿ ಎಷ್ಟು ತಪ್ಪು ಸಿದ್ಧಾಂತನ, ಎಷ್ಟು ವೆಲ್ ಪ್ಲಾಂಡ್ ಪ್ರಚಾರ ಮಾಡ್ತಿದ್ದಾರೆ ಅವರು, ಅರ್ಥ ಆಯ್ತಾ? ಸುಳ್ಳನ್ನ ಎಂಟೈರ್ ವರ್ಲ್ಡ್ ತುಂಬಾ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಸತ್ಯ ಹೇಳೋದಕ್ಕೆ ಕವಿತೆಗಳು ನಮ್ಮ ಮೇಲೆ ಗಲಾಟೆ ಬೇಕಂತಾರೆ, ಎಷ್ಟು ತಮಾಷೆ ಇದೆ. ನಿಜವಾಗ್ಲೂ ಹೇಳೋದಾದ್ರೆ ನಗುತ್ತಾರೆ ಅಂತ ಹೇಳ್ತಾರೆ, ಹಾಸ್ಯಾಸ್ಪದ. ಅವರು ಪ್ರಚಾರ ಮಾಡಿರೋದು ಹಾಸ್ಯಾಸ್ಪದ, ನಾವು ಪ್ರಚಾರ ಮಾಡದೇ ಇರೋದು ಹಾಸ್ಯಾಸ್ಪದ. ಅದು ಭೀಮಸೇನದವರ ಆಳ್ವಿಕೆಯಲ್ಲಿ ಒಬ್ಬ ಅವೈಷ್ಣವ ಇದ್ದಿಲ್ಲ ಅಂತ ಹೇಳ್ತಾರೆ, ಅದವರ ಕೆಪಾಸಿಟಿ. ಸರ್ವಾನ ಭಾಗವತ ಶಾಸ್ತ್ರ ಪಥಾನ್ ವಿಧೂಯ ಮಾರ್ಗಂ ಚಕಾರ ಸತು ವೈಷ್ಣವಮೇವ ಶುಭ್ರಂ, ಆಚಾರ್ಯ ಹೇಳ್ತಾರೆ. ಒಬ್ಬ ಅವೈಷ್ಣವ ಇದ್ದಿಲ್ಲ ಪಾಂಡವರಾಜ್ಯ, ರಾಮರಾಜ್ಯದಲ್ಲಿ ಒಬ್ಬ ವೈಷ್ಣವ ಇದ್ದಿಲ್ಲ, ಇದರಲ್ಲಿ ಒಬ್ಬ ಅವೈಷ್ಣವ ಇದ್ದಿಲ್ಲ. ಅಂದರೆ ಅದು ನಿಜವಾದ ಪ್ರಚಾರ ಮಾಡೋದು ಅಂದ್ರೆ ಹಾಗೆ. ಇದರಲ್ಲಿ ಅಸುರರು ಕೊಂದಾಗ್ಬಿಟ್ಟರು, ಅಸುರರು ಎರಡೀಗ ಅಸುರ ನಾಶ ಮಾಡಿ ಆದ್ಮೇಲೆ ಭೀಮಸೇನದವರು ರಾಜ್ಯ ಆಡ್ತಿದ್ದಾರೆ, ಇವರು ಸತ್ತೋಗ್ಬಿಟ್ಟಿದ್ರು, ಇಲ್ಲೇ ಇಲ್ಲ ಅವರು. ಅಕಸ್ಮಾತ್ ಯಾರು ಇದ್ದಾರೆ ಅಂತ ತಿಳ್ಕೊಬೋಣ, ಅವ್ರು ಯಾರು ಹೊರಗೆ ಬರಾಗಿಲ್ಲೇ ಇಲ್ಲ, ಎಲ್ಲ ಅಡ್ರೆಸ್ ಇಲ್ಲ ಅವ್ರು, ಹಾಗೆ ಹೋಗ್ಬಿಟ್ಟಿದ್ರು. ಹೇಳಾಗಿಲ್ಲದೆ ಅವನು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇದು ಅದು ಆಳ್ವಿಕೆಯ ಫಲ. ಇವತ್ತು ವಾದ ಇದರ ಎಲ್ಲ ಯಾವುದರಲ್ಲೂ ಕೂಡ ಅರ್ಥನೇ ಇಲ್ಲದಾಗಿರುತ್ತೆ. ಅವತ್ತಿನ ವಿಷಯ ಆಗಿರಲಿಲ್ಲ, ಸಂಪೂರ್ಣ ಶ್ರದ್ಧೆ, ಗೊತ್ತಾಯ್ತಾ? ಪ್ರತಿಯೊಬ್ಬರಲ್ಲೂ ದೋಷದ ಹೆಸರಿಲ್ಲ. ಆ ರೀತಿ ವೈಕುಂಠ ಲೋಕ ಇದ್ದಾಗಿತ್ತು ಅಂತ ಹೇಳ್ತಾರೆ. ಆಳ್ವಿಕೆ ಹೇಗಿತ್ತು ಅಂದರೆ ವೈಕುಂಠ ಇದ್ದಾಗಿತ್ತು. ಏನ ಹೌದು, ಅದು ಹೇಳಿದ್ನಲ್ಲ, ಹೇಳಿದ್ದಂದ್ರೆ ಅರ್ಥ ಇಲ್ಲ ಅಂತ ಹೇಳಲಿಲ್ಲ. ಅವ್ರ ತಾಯಿನೇ ಒಪ್ಪಲಿಲ್ಲ, ಅವ್ರ ತಾಯಿ ನೆಲ ಹೇಳ್ಬೇಡ ಸರಿಯಾಗಿ ಹೇಳು ಅಂತ ಹೇಳಿದ್ದಕ್ಕೆ ಅವರು ಲಕ್ಷ್ಮೀ ನೃಸಿಂಹ ಅದೆಲ್ಲ ಹೇಳಿ ಸ್ತೋತ್ರ ಮಾಡ್ತಾರೆ, ಅಮ್ಮ ನೀನು ದ್ವೈತನೇ ಉಪಾಸನೆ ಮಾಡು ಅಂತ ಹೇಳ್ಬಿಟ್ರು ಅಂತ ಹೇಳಿ ಅವರೇ ಕತೆ ಹೇಳ್ತಾರೆ. ಇಷ್ಟೇಳಿ ದ್ವೈತರ ಬಾಯಿ ಬಂದಾಗ ಬೈತಾರೆ, ತಿಳಿತಾ? ತುಂಬ ತಪ್ಪು. ಅದ್ವೈತ ಸರಿಯಾಗಿ ಓದಿದವರು ದ್ವೈತ ಬೈಯೋ ಚಾನ್ಸೇ ಇಲ್ಲ, ಬೈಲೇಬಾರದು ಅವರು, ಯಾಕಂದ್ರೆ ಇರೋದೇ ದ್ವೈತದೊಳಗೆ, ಅರ್ಥ ಆಯ್ತಾ? ಆದರೆ ಅದು ಅಷ್ಟು ಪ್ರಚಾರ ಮಾಡ್ತಿದ್ದಾರೆ, ಅದ್ರ ಸುಳ್ಳು ಅಂತ ಹೇಳೋದು ಬಿಟ್ಟುಬಿಟ್ಟು ಏನೇನೋ ಮಾಡ್ತಿದ್ದಾರೆ. ನಮ್ಮ ಸಿದ್ಧಾಂತ ಅಷ್ಟು ಒಳ್ಳೆ ಸಿದ್ಧಾಂತನ ಹೇಳೋದಿಲ್ಲ ಅಂದರೆ ಭಾಳ ತಪ್ಪು. ಯಾರಿಗೆ? ಬ್ರಹ್ಮನಿಗೆ. ಬ್ರಹ್ಮನಿಗೆ ಅಜ್ಞಾನ ಬಂದಿರೋದು ಈ ಮಧ್ಯೆ, ಅವನೇನು ಎಚ್ಚರ ಪಾಪ, ಯಾರು ಎಬ್ಬಿಸ್ಬೇಕಾದ್ರೆ ಮಲಗಿದ್ರೆ ಒಬ್ಬನೇ ಎಬ್ಬಿಸೋದಾರಿ ಈ ಮಧ್ಯೆ. ಹಾಗಾಗಿ ಅದು ನಿಜವಾಗ್ಲೂ ಹೇಳೋದಾರ ಮತ್ತೆ ಅಸಹ್ಯ ಬರುತ್ತೆ ಅಂತಾರಲ್ಲ ಹಾಗೆ. ಅಥೋ ಅನಂತ ದೋಷದುಷ್ಟಂಚ ಹೇಯಂ ಮಾಯಾಮತಂ ಶುಭೈ, ಒಂದೆರಡು ಆ್ಯಂಗಲ್ ತಪ್ಪಿದ್ರು ಪರವಾಗಿಲ್ಲ, ಅದು ಪಾಸ್ ಮಾಡಿ ಒಂದು ಚೂರಾರು ಬರೆದ್ರೆ ಪಾಸ್ ಮಾಡೋದು. ಆ ಥರ ಏನು ಬರೋದಿಲ್ಲ, ಏನು ಪಾಸ್ ಮಾಡೋದು ನಾವೀಗ, ಬರೀ ತಪ್ಪುಗಳು. ಎಲ್ಲರೂ ಚೂರು ಗುಣ ಇದ್ರೆ ಏನು ಮಾಡ್ಬೋದು? ಹೌದು, ಅದು ಕರೆದಿರ್ತಾರೆ. ತುಂಬ ತಪ್ಪು ಪಾಸ್ ಮಾಡಲೇಬೇಕು ಅಂತಿದ್ರೆ ಆನ್ಸರ್ ತಪ್ಪಿರುತ್ತೆ. ಸ್ಟೆಪ್ಸ್ ನೋಡ್ತಾರೆ, ಮೆಥಡ್ ಸರಿ ಬರೆಸ್ಕೊಡ್ತಾರೆ. ಯಾವ ಸ್ಟೇಜಲ್ಲೂ ತಪ್ಪು ಸರಿ ಇಲ್ಲದೆ ಹೋದರೆ ಏನಂತ ರೂಪದು, ಅರ್ಥ ಆಯ್ತಾ? ಅದೇ ಅನಂತ ದೋಷ ದುಷ್ಟಂಚ. ಅದೇ ಕಾರಣ ಏನಂದ್ರೆ ಆ ಮತ ಹಿಡಿಬಾರ್ದು ಅಂತ ಜನಕ್ಕೆ ಗೊತ್ತಾಗಲಿ ಅಂತ. ಇತೋಪಿ ಏವಮೇವ ಇತ್ಯಾಹ, ನಮ್ಮ ಜನ ಹಾಗೆ ಮಾಡೋದಿಲ್ಲ, ಅದನ್ನು ರೇಗಿಸ್ಲಾಕ್ ಮಾಡ್ತಾರೆ ಅದ್ವೈತಗಳನ್ನ. ಅವ್ರು ಇವರು ಬೈತಾರೆ, ಬಯಲಾಟ ಶುರುವಾಗ್ಬಿಡೋದು. ಎಜುಕೇಟ್ ಮಾಡೋದು ಬೇರೆ, ಬೈಯೋದು ಬೇರೆ. ಬೈಯೋದ್ರಿಂದ ಏನು ಕ್ರಿಯೇಟ್ ಆಗುತ್ತೆ? ಯಾವಾಗಲೂ ಪ್ರೊಟೆಸ್ಟ್ ಮಾಡ್ತಾನೆ, ಬೈಯೋನು ಪ್ರೊಟೆಸ್ಟ್ ಮಾಡ್ತಾನೆ ಬೈದಾಗ, ಹೇಳಿದರೆ ತಿಳ್ಕೊತಾನೆ. ಇವತ್ತು ತುಂಬ ಜನಕ್ಕೆ ಅದ್ವೈತ ಏನೋ ಗೊತ್ತೇ ಇಲ್ಲ ಅವರಿಗೆ, ಗೊತ್ತಾಯ್ತಾ? ಅದರಿಂದ ಉಪನ್ಯಾಸಕ್ಕೆ ಬಂದವರು ಅದ್ವೈತ ಖಂಡನೆ ಮಾಡಿದ್ರೆ ಅರ್ಥ ಇಲ್ಲ, ಯಾಕಂದ್ರೆ ಅದ್ವೈತ ಗೊತ್ತೇ ಇಲ್ಲ ಫಸ್ಟ್ ಅವರಿಗೆ, ಗೊತ್ತಾಯ್ತಿಲ್ಲ. ಅದಕ್ಕೆ ವಿಷಯ ಸರಿಯಾದ ಅರ್ಥ ಆಗಿಬಿಡುತ್ತಾರೆ, ಹಾಗೆ ತಿಳಿತಿಲ್ಲ. ಅವು ಯಾರೋ ಒಬ್ಬ ಇದ್ದಾರೆ ಶೃಂಗೇರಿಯವರು, ಯಾರೋ ದೊಡ್ಡ ವಿದ್ವಾಂಸರ ಕುಟುಂಬ ಶೃಂಗೇರಿಯಲ್ಲಿ, ಗೊತ್ತಾಯ್ತಾ. ಅವರು ಅವ್ರ ಮಕ್ಕಳೆಲ್ಲ ಸಿಡಿ ಕೇಳಿದ್ದಾರೆ, ಸಿಡಿ ಕೇಳಿಬಿಟ್ಟು ಅವ್ರು ಹೇಳ್ತಾರೆ ಶೃಂಗೇರಿಯವರು ನಾವು ಯಾರೋ ದ್ವೈತ ಫಾಲೋ ಮಾಡ್ತೀವಿ, ಅದ್ವೈತ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ. ಅದು ಯಾಕೆ ಅಂದರೆ ಅವರಿಗೆ ಅರ್ಥ ಆಗುತ್ತದೆ, ನಮ್ಮದು ಇದರಲ್ಲಿ ಅರ್ಥ. ಮನೆ ಮನೇನೆ ಬಿಟ್ಬಿಟ್ಟಿದೆ, ನಾವು ನಮ್ಮ ತಂದೆ ತಾಯಿ ಅತ್ತೆ ಮಾವ ಹುಡುಗ ಫೋನ್ ಮಾಡ್ತೇವೆ, ಎಲ್ಲರೂ ಬಿಟ್ಟಿದೆ, ಅದ್ವೈತ ಹಿಡಿಯೋದೇ ಇಲ್ಲ ನಾವು ಅದನ್ನು. ಅದ್ರಲ್ಲಿ ಏನು ಅರ್ಥನೇ ಇಲ್ಲ ಅಂತ ಹೇಳಿ ಯಾಕೆ ಯೋಚನೆ ಮಾಡಿದ್ರೆ ಏನು ಗೊತ್ತಾಗತ್ತಾಗ. ಅದೇ ಬರೀ ಸೀಡಿಗಳಿಗೆ ಕೇಳಿ, ಇನ್ನೇನು ಭಾರಿ ಇದು ಕೂಡ ಅಲ್ಲ, ಅದು ಎಷ್ಟು ಸುಲಭ ತಿಳಿಯುತ್ತೆ ಅನ್ನೋದಕ್ಕೆ ಸಾಕ್ಷಿ. ಅದು ಸುಮ್ಮನೆ ಕಷ್ಟಪಟ್ಟು ಒತ್ತಾಡೋದ್ರೆ ಇರೋದನ್ನು ಹೇಳಬೇಕಷ್ಟು, ಇನ್ನೇನಿಲ್ಲ. ಅದನ್ನು ಡೈವರ್ಟ್ ಮಾಡಿದರೆ ಅಥವಾ ಯಾವುದೋ ಕಾರಣಕ್ಕೆ, ಇವತ್ತು ಏನಾಗಿದೆ ಅಂದರೆ ಮತ ಹೇಳೋ ಕಾನ್ಸೆಪ್ಟ್ ಹೇಳ್ಬಿಟ್ಟಿದ್ದು, ಬರ್ತಾ 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 ಬರೀ ಮಠದ ಮೇಲೆ ಹೇಳ್ತಾ ಕೂತ್ಬಿಡ್ತಾರೆ. ಅವಾಗ ಏನಾಗುತ್ತೆ ನಿಮಗೆ, ಮತಾಡೋ ಮಠ ಅನ್ನೋದು ಸಮಸ್ಯೆ ಆಗಿಬಿಡುತ್ತೆ ಆತ. ಅದು ಮಠದ ಬಗ್ಗೆ ಎಷ್ಟು ಯಾವಾಗ ಹೇಳಬೇಕು ನೀವು, ಅದನ್ನು ರಿಲೆವೆನ್ಸ್ ಬಂದಾಗ ಹೇಳಿದ್ರೆ ಸಾಕು. ಮತ ಯಾವುದೀಗ ಮೇನ್ ಅದು, ಅರ್ಥ ಆಯ್ತಾ. ಮನೆಯೇ ಬೆಂಕಿ ತುರಿತಿರ್ಬೇಕಾದ್ರೆ ರೂಮ್ ಹುಡುಗ ರೂಮ್ ಕಾ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಅರ್ಥ ಏನು ಅದಕ್ಕೆ. ಮೂಲತಃ ಇರೋದು ಯಾವುದು, ಮತ್ತು ಮತದಿಂದ ಮಠ ಅಷ್ಟೇ ಹೊರತು ಮಠದಿಂದ ಮತ ಅಲ್ಲ, ಮತದಿಂದ ಮಠ ಇರೋದು. ಆ ಕಾನ್ಸೆಪ್ಟ್ ಬಂದರೆ ಎಲ್ಲ ತಿಳಿಯುತ್ತೆ. ಪ್ರತಿಯೊಂದು ಕಡೆಗೆ ಅವ್ರು ಏನು ಮಾಡಿ ಡೈವರ್ಟ್ ಮಾಡ್ತಾರೆ ಅಂತ ಆ ಥರ ಆಗುತ್ತೆ. ಇವ್ರು ಹೇಳದೇ ಇದ್ದವರಿಗೆ ಆಗ ಏನು ಹೇಳೋದಿಲ್ಲ, ಆ ಥರ ಜನ ಎಷ್ಟು ತಲೆ ಕುಡಿಸ್ಬಿಟ್ಟಿದ್ದಾರೆ ಅಂದರೆ ಬ್ರೈನ್ ವಾಶ್ ಇರ್ತಾರಲ್ಲ ಹಾಗೆ. ಅಂದ್ಬಿಟ್ಟು ಬೇರೆ ಹೇಳಿಬಿಟ್ರೆ ಇವ್ರು ಏನು ಹೇಳೋಕ್ಕೆ ಬರೋದಿಲ್ಲ, ಮಠದ ಮಹಿಮೆ ಹೇಳಬೇಕು ಅಂತ ಹೇಳ್ತಾರೆ ಹಾಗೆ. ಅದು ಹೇಳ್ತೀವಿ, ಅದೇ ಹೇಳ್ತಿರೋದು ನಾನು. ಅದೇ ಹೇಳಿ ಹೇಳಿ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಸಿದ್ಧಾಂತ ಜ್ಞಾನ ಹೋಗಿಬಿಟ್ಟಿದೆ. ಅದು ನಿಜವಾಗ ಆ ಕಡೆ ಬಂದ್ಬಿಟ್ಟು ಒಂಥರ ಇದು ಬಂದಾಗ ಇದೆ, ಈಗ ಫ್ಯಾನೆಟಿಸಮ್ ಅಂತೀವಲ್ಲ, ಹೊಡೆದಾಟ ಬಡದಾಟಗಳು ಶುರುವಾಗ್ತದೆ. ಶಾಸ್ತ್ರಾಧ್ಯಯನ ಇಲ್ಲ, ವೇದಾಧ್ಯಯನ ಕೂಡ ಅರ್ಥ ಇಲ್ಲ, ಸುಮ್ಮನೆ ಪಾರಾಯಣದ ಭೇದ ಅಷ್ಟೇ ಹೊರತು ಹೇಳ್ತಾರ ಬ್ರಾಹ್ಮಣ ಗಾರ್ಧವ ಅಂತ ಹೇಳ್ತಾರಲ್ಲ, ಅರ್ಥದ ಜ್ಞಾನ ಕೂಡ ಯೋಚನೆ ಕೂಡ ಮಾಡೋದು ಅರ್ಥದ ಬಗ್ಗೆ. ಹಾಗಾಗಿ ಯಾವುದು ಗೊತ್ತಿಲ್ಲ ಅವರಿಗೆ. ಆದ್ರಿಂದ ಇರೋ ವಿಷಯ ಸುಮ್ಮನೆ ಹೇಳ್ಬಿಟ್ಟು ಸಾಕು, ಅವ್ರಿಗೆ ಅರ್ಥ ಆಗ್ಬಿಡೋದು, ಏನು ಕಷ್ಟಪಡಬೇಕಾಗಿಲ್ಲ. ಹೌದು ಖಂಡಿತ, ಅದು ಎಲ್ಲ ದ್ವೈತಗಳಾಗೇ ಇರೋದು ಅವರೆಲ್ಲ ಕೂಡ, ಹೇಳಿದ್ರೆ ಅರ್ಥ ಆಗ್ಬಿಡೋದು. ನಾವು ಅವ್ರು ರೇಗಿಸಿದ್ರೆ ಏನಾಗುತ್ತೆ ಅಂದ್ರೆ ಸಿಟ್ಟು ಬರುತ್ತೆ. ನಿಮ್ಮ ಮತ ದಸರ ಮತ ಹಾಗೆಲ್ಲ ನೀವೆಲ್ಲ ಹಸರವರು ಅಂತ ಏನು ಮಾಡ್ತಾರೆ, ಅವರು ನೀವೇ ಹಸರು ಅಂತ ಅವಶ್ಯ ಮಾಡಿ ವಾಪಸ್ ತಿರುಗಿಸ್ತಾರೆ. ಅದು ಮನುಷ್ಯನ ಇದು ಆಕ್ಷನ್ ರಿಯಾಕ್ಷನ್ ಆರ್ ಆಲ್ವೇಸ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತಿದೆಯಲ್ಲ ಅಷ್ಟೇ. ಸ್ವಪ್ನ ಹವಾ ಅಯಂ ಚಂಚಲತ್ವ ಏನ ಅದೇ ಹೇಳಿದ್ದು, ವೇದಾಧ್ಯಯನ ಮಾಡೋ ವ್ಯಾವಹಾರಿಕ ಅಂತಾರೆ, ಸುಮ್ಮನೆ ಲೋಕಕ್ಕೋಸ್ಕರ ಅಷ್ಟೇ ಹೊರತು ಅದಕ್ಕೆ ಅರ್ಥ ಬೇಕಾಗಿಲ್ಲ ನಮಗೆ. ವೇದಗಳು ಕರ್ಮಕಾಂಡ ಆದ್ದರಿಂದ ಅರ್ಥಜ್ಞಾನ ಬೇಕಾಗಿಲ್ಲ, ಬರೀ ಪಾರಾಯಣ ಮಾಡಿದರೆ ಸಾಕು. ಇದು ಈ ಥರ ಬಾಣಿ ಬಂದುಬಿಟ್ಟಿದ್ದಾವೆ, ಹಾಗೆ ಮಾಡೋದು ಅಷ್ಟೇ. ಏನು ಅರ್ಥ ಹೇಳ್ತದೆ, ಅರ್ಥ ಅರ್ಥ ಇಲ್ಲ, ಅರ್ಥಾಧ್ಯಯನ ಪದ್ಧತಿನೇ ಅವರಲ್ಲಿಲ್ಲ. ಕಲ್ಪತತ್ವೇಚ ವಿಶ್ವಶ್ಯ ಸ್ವಾದು ಇತೋಪಿ ಏವಮೇವ ಇತ್ಯಾಹ ನಚೇತ್. ಮತ್ತೆ ಹೇಳ್ತಾರೆ, ಜಗತ್ ಸತ್ಯನೇ ಹೊರತು ಸುಳ್ಳಾಗಲು ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ, ನಚ ಏತ ಸರ್ವಂ ಸ್ವಪ್ನ ಇಂದ್ರಜಾಲವತ್ ಕಲ್ಪಿತತ್ವೇ ವಿಶ್ವಶ್ಯ ಏವಂ ಬಹುಜೀವ ಕಲ್ಪಿತತ್ವೇ ಪೀತಿ ವಾಚ್ಯಂ ವಿಪರ್ಯಯೇ ಸತ್ಯತ್ವೇ. ಜಗತ್ ಸತ್ಯ ಅಂತ ಹೇಳೋದಕ್ಕೆ ಆಧಾರ ಇದೆಯೇ ಹೊರತು ಅದು ಪ್ರಮಾಣ ಕೊಟ್ಟಿದ್ದೇವೆ. ಮಾಚ ಉಕ್ತ ದ್ವಿತೀಯೇ ತರ್ಹಿ ಕಥಂ ವಿಶ್ವಶ್ಯ ಪುರಾಣೇಶು ಸ್ವಪ್ನಾದಿ ಸಾಮ್ಯ ಮುಚ್ಚತೆ. ಎಷ್ಟೋ ಸತ್ಯ ಹೇಳ್ತಾರಲ್ಲ, ತಿರುಕರ ಕನಸು, ಕನಕದಾಸರ ದೇವರನಾಮ ಒಂದಿದೆ, ಹಾಡೆ ಇದೆ, ತಿರುಕನೋರು ನೂರು ಮುಂದೆ ಅಂತಿದೆಯಲ್ಲ. ತಿರುಕನ ಎಕ್ಸಾಂಪಲ್ ಯಾಕೆ ಕೊಡ್ತಾರೆ ಅಂದರೆ ಅನಿತ್ಯ ಅಂತ ಹೇಳೋದಕ್ಕೆ. ಸ್ವಪ್ನದ ಸಾಮ್ರಾಜ್ಯ ಏನಾಯ್ತು ಅವನಿಗೆ, ಎದ್ದು ನೋಡಿದರೆ ಇಲ್ಲ ಅಂತ ಅರ್ಥ, ಇದು ಸುಳ್ಳಲ್ಲ, ಅನಿತ್ಯ ಅದು. ಅದಕ್ಕೆ ಜಗತ್ತಿನಲ್ಲಿ ಯಾತಕ್ಕೆ ಅವ್ರು ಏನು ಹೇಳ್ತಾರೆ, ಇಷ್ಟೇ ಡಿಫರೆನ್ಸು, ಜಗತ್ತು ಸುಳ್ಳು ಅದಕ್ಕೆ ಬಿಟ್ಟುಬಿಡಿ ಅಂತ ಅವ್ರು ಹೇಳ್ತಾರೆ. ಜಗತ್ತು ಅನಿತ್ಯ ಅದಕ್ಕೆ ಬಿಟ್ಬಿಡಿ ಅಂತ ನಾವು ಹೇಳ್ತೇವೆ. ಇಬ್ಬರು ಜಗತ್ತಿಗೆ ಕೂಡ ಏನು ಹೇಳಿದಾಗಾಯ್ತೀಗ, ಜಗತ್ ಫೈನಲ್ ಅಲ್ವೇ ಇಲ್ಲ, ಅವ್ರು ಮಿಥ್ಯಾ ಅಂತ ಅವ್ರು ಹೇಳಿಬಿಟ್ಟು ನಾವು ಸತ್ಯ ಅಂತ ನಾವು ಹೇಳಿದ್ದೇವೆ, ಬಟ್ ಅನಿತ್ಯ ಅಂತ ಸೇರಿಸ್ತೇವೆ. ದೇವ್ರನ್ನ ಯಾತಕ್ಕೆ ಹಿಡಿಬೇಕು ಅಂದರೆ ಸತ್ಯ ಪ್ಲಸ್ ನಿತ್ಯ. ಯಾರು ಜಾಬ್ ಸುಳ್ಳು ಬಿಟ್ಬಿಡು, ಜಾಬ್ನಲ್ಲಿ ಇದ್ದಾನೆ ಅವನೀಗ, ಜಾಬ್ ಸುಳ್ಳು ಬಿಟ್ಬಿಟ್ಬಿಡು ಅಂದ್ರೆ ಏನು ಅರ್ಥ, ಇದು ಟೆಂಪರರಿ ಬಿಟ್ಬಿಡು ಅಂದರೆ ಅರ್ಥ ಆಗುತ್ತೆ. ಆ ಜಾಬ್ ಸುಳ್ಳು ಅವನೇ ನಾ ಇದ್ದೇನೆ ಸುಳ್ಳು ಅಂದರೆ ಹೇಗೆ ಮಾತಂಬುದು ಅರ್ಥ ಆಗುತ್ತಾ ಇಲ್ಲ. ಅದಕ್ಕೆ ತುಂಬ ಜನಕ್ಕೆ ಯಾತಕ್ಕೆ ವೇದಾಂತದ ಬಗ್ಗೆ ಅಸಹ್ಯ ಭಾವನೆ ಬಂತು ಅಂದರೆ ಇಂಥ ವಿಚ ಅವ್ರು ಹೆಚ್ಚು ಪ್ರಚಾರ ಮಾಡಿದರು, ಅದರ ಅರ್ಥ ಇಲ್ಲ ಅಂತ ಗೊತ್ತಾಯಿತು. ಅವ್ರಿಗೆ ಏನು ತಿಳ್ಕೊಂಡ್ರು ಅವರು, ಇವ್ರ ಮತಕ್ಕೆ ಅರ್ಥ ಇಲ್ಲ ಅಂತ ತಿಳ್ಕೊಂಡಿಲ್ಲ, ವೇದಾಂತಕ್ಕೆ ಅರ್ಥ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಅದರಿಂದ ಏನಾಯಿತು, ವೇದಕ ಯಾರೋ ಮನೆಗೆ ಹೋಗಿದ್ರು ಹೊಸ ರುಚಿ ಅಂತ ಹಾಕಿಬಿಡ್ತಾರೆ, ಅದು ಚೆನ್ನಾಗಿರೋದಿಲ್ಲ. ಅದನ್ನ ಹಾಕ್ತೀವಿ ಅಂದರೆ ನೆಂದೆಂದು ಹಾಕ್ಬೇಡಿರ್ತಾರೆ, ಅದೇ ಒಂದು ಅನುಭವ ಏನು ಕೂತಿದೆ ಅವನಿಗೀಗ, ಕೆಟ್ಟದ್ದು ಅಭ್ಯಾಸ ಆಗಿಬಿಟ್ಟಿದೆ, ಇದನ್ನ ದಯವಿಟ್ಟು ಅದನ್ನು ಹಾಕ್ಬೇಡಿ ಅಂದ್ಬಿಡ್ತಾರೆ. ಯಾಕೆ ಆಭಾಸ ನೋಡಿದ್ದ ಅವನು, ಯಾವುದು ನೋಡಿಲ್ಲ, ಸರಿಯಾದ ನೋಡೇ ಇಲ್ಲ. ಸರಿಯಾದ ಮತ ನೋಡಿದ್ರೆ ಏನಾಗುತ್ತಾ, ಆಗ ಅವರಿಗೆ ಖಂಡಿತ ದೇವ್ರ ನಂಬೋದಕ್ಕೆ ಯಾರಿಗೂ ದೇವ್ರ ಯಾರು ಗೊತ್ತಾ, ಆಧುನಿಕ ದೇವ್ರನ್ನ ಬೈತಾರೆ, ವೆರಿ ಸಿಂಪಲ್. ದೇವ್ರ ಹೆಸರು ಹಿಡ್ಕೊಂಡು ಮೋಸ ಮಾಡ್ತಾರಲ್ಲ, ಅದಕ್ಕೆ ದೇವ್ರನ್ನ ಬೈತಾರೋ. ಅವ್ರು ಎಲ್ಲಿ ತಪ್ಪಿದೆ ಅಂತ ಗೊತ್ತಾಗಲಿಲ್ಲ, ಅವರಿಗೆ ಫಾಲೋಯಿಂಗ್ ತಪ್ಪಿದೆ ಅಂತ ಗೊತ್ತಾಗಲಿಲ್ಲ, ಅವ್ರ ಸೇರಿನೇ ತಪ್ಪು ಅಂತ ತಿಳ್ಕೊಂಬಿಟ್ರು. ಒಬ್ಬ ಡಾಕ್ಟರ್ ಯಾರೋ ಔಷಧಿ ಕೊಟ್ಟ ತಪ್ಪಾಗಿ ಹೋಯ್ತು. ಮೆಡಿಕಲ್ ಸೈನ್ಸ್ ತಪ್ಪಲ್ಲ, ಯಾರು ತಪ್ಪದ? ಅದು ಸಬ್ಜೆಕ್ಟಿವ್ ಎರರ್, ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಎರರ್. ಏನ್ ಮಾಡಬಾರ್ದು ಯಾವಾಗ್ಲೂ ಇದಕ್ಕೆ ಬೈಬಾರ್ದು. ಯಾರೋ ಒಬ್ಬ ಡಾಕ್ಟರ್ ಇದ್ದಾರೆ, ಪಾಪ ಭಾರಿ ದೊಡ್ಡ ಭಾರಿ ದೊಡ್ಡ ಸ್ಪೆಷಲಿಸ್ಟ್, ಅವ್ರಿಗೆ ಆಪರೇಷನ್ ಆಗಿದೆ. ಅವ್ರು ಹೇಳಿದ್ರು ತಪ್ಪು ಆಪರೇಷನ್ ಮಾಡಿ ನಿನ್ವೇಲ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಂತ. ಡಾಕ್ಟರ್ಗೆ ತಪ್ಪು ಆಪರೇಷನ್, ಓಡಾಳಕ್ಕೆ ಬರೋದಿಲ್ಲ, ಅವರಿಗೆ ಎಲ್ಲ ವೀಲ್ ಚೇರ್ ಆಗಿಬಿಟ್ಟಿದೆ ಅಂತ ಹೇಳ್ತಾ. ಆಪರೇಷನ್ ಸಕ್ಸಸ್ಸು, ಬೇರೆಯವ್ರು ಏನು ಡ್ಯಾಮೇಜ್ ಮಾಡಿದ್ದಕ್ಕೆ ಹೋಯ್ತು ಪಾಪ, ಕಾಲೇ ಹೋಯ್ತು ಅಂದ್ರೆ ಅಂದ್ರೆ ಯಾತಕ್ಕೆ. ಅದರಿಂದ ಏನಾಯ್ತು, ಪಾಪ ಅವರೇ ಡಾಕ್ಟರ್ ಸುಳ್ಳು ಅಂತ ಹೇಳೋಕ್ಕಾಗುತ್ತೆ. ಅದನ್ನು ಅವರು ಡಾಕ್ಟರ್ ಬೇರೆ, ಮೆಡಿಕಲ್ ಸೈನ್ಸ್ ಬೇರೆ, ಡಾಕ್ಟರ್ ಬೇರೆ, ಅದು ವೈಯಕ್ತಿಕ, ಇದು ಜನರಲ್. ಅದಕ್ಕೇನೆ ವೇದಾಂತದ ಬಗ್ಗೆ, ದೇವಸ್ಥಾನ ಬಗ್ಗೆ, ಮಠಗಳ ಬಗ್ಗೆ ಯಾತಕ್ಕೆ ಪ್ಯೂರಿಟಿ ಮೇಂಟೈನ್ ಮಾಡಬೇಕು ಅಂದರೆ ಜನಗಳು ಏನು ಮಾಡ್ತಾರೆ, ಅದನ್ನು ನೋಡಿ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಅಲ್ಲಿ ಸರಿಯಾಗಿ ಇದ್ಬಿಟ್ಟರೆ ಜನಕ್ಕೆ ಏನು ಅನಿಸುತ್ತೆ? ಇವಾಗ ತುಂಬ ಜನ ಕ್ರಿಶ್ಚಿಯಾನಿಟಿ ಅವೆಲ್ಲ ಇದೆ, ಯಾತಕ್ಕೆ ಗೊತ್ತಾ ಅಲ್ಲಿಗೆ ಹೋಗ್ತಾರೆ? ಏನು ಡಿಸಿಪ್ಲಿನ್ ಅದರಲ್ಲಿ, ಏನು ಸೈಲೆನ್ಸ್ ಬೇಡ, ಇದನ್ನೆಲ್ಲ ನೋಡ್ತಾ ಶುರು ಮಾಡ್ತಾರೆ. ಅದು ಫಿಲಾಸಫಿ ಅಲ್ಲ ಆ್ಯಕ್ಚುಲಿ. ಏನದು, ಒಂದು ಉದಾಹರಣೆ, ಕೆಟ್ಟ ಪದಾರ್ಥ ನೀಟಾಗಿ ಪ್ಯಾಕ್ ಮಾಡಿಕೊಟ್ರೆ ಹೇಗೋ ಹಾಗೆ. ಎಷ್ಟು ನೀಟ್ ಪ್ಯಾಕಿಂಗ್ ಇದೆ ಅಂದರೆ ಪ್ಯಾಕಿಂಗ್ ವಸ್ತು ಯಾರು, ಕಂಟೆಂಟ್ ಬೇಕಲ್ಲ. ಕಂಟೆಂಟ್ ಏನಿಲ್ಲ, ಪ್ಯಾಕಿಂಗ್ ಭಾರಿ ಜೋರಾಗಿದೆ. ನಮ್ಮಲ್ಲಿ ಕಂಟೆಂಟ್ ಇದೆ ವರ್ಷ ಪ್ಯಾಕಿಂಗ್, ಅದು ಏನಂತಾರೆ, ಬಿಸಾಕಿ ಬಿಡೋಕ್ಕಾಗಲ್ಲ, ಏನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅದನ್ನು ಒಳ್ಳೆ ರೀತಿ ಕೊಟ್ಟರೆ ಬಹಳಷ್ಟು ಉಪಯೋಗ ಆಗುತ್ತೆ. ಅದನ್ನು ಹೇಳೋದಕ್ಕೆ ಅದು ಹೇಳ್ತಿರೋದು ಎಷ್ಟು ಅಸ್ಥಿರ, ಅದು ನಿಸ್ವಾರ. ಏವಂ ಬಹುಜಿ, ನಾವೇನು ಹೇಳ್ತಾ, ಅವರೇ ಹೇಳ್ತಾರೆ ಬ್ರಹ್ಮ ಒಂದೇ ಸತ್ಯ ಅಂತ. ನಾ ಹಾಗಲ್ಲ, ಬ್ರಹ್ಮ ಒಂದೇ ಸ್ವತಂತ್ರ. ಇಟ್ಸ್ ಸಿಂಪಲ್ ಮಾಡಿಫಿಕೇಶನ್. ನೀವೆಲ್ಲ ಗೊತ್ತಾಯ್ತಾ, ಎಲ್ಲವೂ ದೇವರೇ ಹೇಳ್ತಾರೆ ಅಲ್ಲ, ಎಲ್ಲದರೊಳಗೂ ದೇವರಿದ್ದಾರೆ. ಇವೆಲ್ಲ ನೋಡ್ಕೋತಾ ಹೋದರೆ ಸುಲಭ ಏನಾಗ್ಬಿಡುತ್ತೆ ನಮಗೆ, ತತ್ವಜ್ಞಾನ ವಿಷಯ ಗೊತ್ತಾಗಿಬಿಡುತ್ತೆ. ಅವ್ರು ತಪ್ಪು ಹೇಳಿ ಹೇಳಿ ಜನಕ್ಕೆ ಅಸಹ್ಯ ಬಂದು ಹಾಗಾಗಿ ಹೋಗಿರೋದೆ ಸತ್ಯ. ಇನ್ನೇನಿಲ್ಲ ಅಂದರೆ ಮಡ್ರಾಸ್ಗೆ ಹೋಗಿರ್ತಾರೆ, ಪಿಕ್ ಪ್ಯಾಕೆಟ್ ಆಗಿಬಿಡುತ್ತೆ. ಅವನ ಮದ್ರಾಸ್ನವರೆಲ್ಲ ಪಿಕ್ ಪ್ಯಾಕೆಟ್ ಅರ್ಸು ಅಂತ ಹೇಳ್ಬಿಡುತ್ತ. ಅವನಿಗೆ ಎಲ್ಬು ಸತ್ತು ಹೋದ ಪಿಕ್ ಪ್ಯಾಕೆಟ್ ಆಯಿತು, ಪಿಕ್ ಪ್ಯಾಕೆಟ್ ತಾನು ಮಾಡಿಕೊಂಡ ಯಾರೋ ಕಳ್ಳ ಮಾಡಿದ ಪಾಪ. ಬೈತಿರೋದು ಯಾರಣ್ಣ ಅವನು, ಇಡೀ ಅದನ್ನು ಬೈತಾರೆ. ಅದು ತಪ್ಪದು ದ್ವೈತ ಮತವನ್ನು ಆಗಿದ್ದ ಹಾಗೆ. ಅವ್ರು ಯಾರು, ಯಾರೋ ಅವ್ರು ಪುರಾಣದ ಆಚಾರ ಏನು ಮಾಡಿಬಿಟ್ಟಿದ್ದಾರೆ, ಎಲ್ಲ ಹೇಳ್ತಿದ್ದಾರೆ, ಇವನು ಬೈದ್ಬಿಟ್ಟಿದ್ದಾರೆ ಗೊತ್ತಲ್ಲ ರಾಬಾಡ್ ದರ್ಶನದ ಆತ ನೋಡ್ಕೊಂಡ ಸಿಟ್ಟು ಬಂತು. ಅದಕ್ಕೇನು ಮಾಡ್ದೆ, ದ್ವೈತ ಮತನೇ ತಪ್ಪು ಅಂತ ದೊಡ್ಡ ಸ್ಟೇಟ್ಮೆಂಟ್ ಘೋಷಣೆ ಮಾಡಿಬಿಟ್ಟು ಅದು ದೊಡ್ಡ ಗಲಾಟೆ ಆಯಿತು. ನಾಡಗೀತ ಆಚಾರ ಹೆಸರು ಹಾಕಬಾರದು ಅಂತ ಗಲಾಟೆ ಮಾಡಿ ಜಾತಕ್ಕೆ ಅಂದರೆ, ಯಾರು ಒಬ್ಬರು ಮಾಡಿದ ತಪ್ಪದು, ಒಬ್ಬರು ಬೈದಿದ್ದಕ್ಕೆ ಅವ್ರು ಏನು ತಿಳ್ಕೊಂಡು ಮಾತಾರಲ್ಲ ಹೇಗೆ ಅಂತ ತಿಳ್ಕೊಂಡ್ಬಿಟ್ಟು ಮತ್ತು ಸಿದ್ಧಾಂತನೇ ಸರಿ ಇಲ್ಲ ಅಂತೇಳಿ ಬಾಯಿ ಬಂದ ಬೈದು ಅವನು ಹೆಸರು ಇರೋದು ಜನಗಳೆಲ್ಲ ಗುಂಪು ಹಾಗೇನೆ ಶುರು ಮಾಡಿಬಿಟ್ರು. ಮಧು ಸಿದ್ಧಾಂತದ ಬಗ್ಗೆ ಮೊದಲು ಅಷ್ಟು ಬ್ರಾಹ್ಮಣರ ಬಗ್ಗೆ ಇತ್ತು, ಮಧು ಸಿದ್ಧಾಂತ ಜಾಸ್ತಿ ಇರಲಿಲ್ಲ. ಈ ಒಂದು ಈ 30-40 ವರ್ಷದಿಂದ ಗಲಾಟೆ ನಡೀತು. ಗಲಾಟೆ ನಡೆದಾಗಿನಿಂದ ಅವರೆಲ್ಲ ಏನಾಗಿಬಿಟ್ರೆ, ಅವರೆಲ್ಲ ಮಾಧವನ ಕಂಡ್ರೆ ದ್ವೇಷ ಮಾಡೋಕ್ಕೆ ಶುರು ಮಾಡಿದ್ರು. ಒಬ್ಬರು ಮಾಡಿದ ತಪ್ಪಿಗೆ ಏಕೋ ಏಕ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನ ಅಂತ ಒಂದು ಮಾತಿದೆ. ಒಬ್ಬರು ಮಾಡೋ ತಪ್ಪಿಗೆ ಸಾವಿರಾರು ಜನ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಡ್ರೈವರ್ ಒಬ್ಬನ ನಿದ್ದೆ ಮಾಡಿದ್ರೆ ಕೂತವರೆಲ್ಲ ಸಾಯ್ತಾರ ಇಲ್ಲ? ಒಬ್ಬನು ತಪ್ಪು ಮಾಡಿದ್ದಕ್ಕೆ ಏನಾದ್ರೆ ಈಗ ಬಸ್ನಲ್ಲಿ ಕೂತವರೆಲ್ಲ ಹೋಗ್ತಾರೆ. ಅದು ಅದಕ್ಕೆ ಬೇರೆ ಕಡೆ ಹೇಳ್ಬೇಕಾದ್ರೆ ಏನಾಗಿರ್ಬೇಕು, ಯಾವಾಗಲೂ ಭಾಳ ಎಚ್ಚರ ಇರಬೇಕು. ಮತ್ತೆ ಕೆಟ್ಟ ಹೆಸರು ತರ ಹೇಳಬಾರದು, ಗೌರವ ಬರ ಹೇಳಬೇಕು. ಕೆಟ್ಟ ಹೆಸರು ಇಲ್ಲೇ ಇಲ್ಲ, ಅದಕ್ಕೆ ಇವರೇ ತರ್ತಾ ಇರೋದು ಸುಮ್ಮನೆ. ಕಾರಣ ಎಷ್ಟೇ ಕೆಟ್ಟದ ಮಣಿಮಂಜರಿ ವಿಷಯ ಬೇರೆ, ಇವ್ರು ಹೇಳೋದು ಆ ರೀತಿ ಹೇಳ್ತಾರೆ, ಅದು ತಪ್ಪದು. ಮಣಿಮಂಜರಿನ ಅದು ಒಳ್ಳೆ ವಿಷಯನೇ ಇದ್ದಿರೋದ್ರೊಳಗೆ, ಕೆಟ್ಟದಾಗ ಹೇಳಿದಾಗ ಏನಾಗುತ್ತೆ ನಿಮಗೆ, ಅದು ಇಡೀ ಪುಸ್ತಕನೇ ಕೆಟ್ಟದ್ದು, ಏನೂ ಚೆನ್ನಾಗಿಲ್ಲ ಅನ್ನೋ ಭಾವನೆ ಬರುತ್ತೆ. ಅವ್ರು ಹೇಳಿರೋ ಹಿನ್ನೆಲೆ ಎಲ್ಲ ಬೇರೆ ಬೇರೆ. ಇವ್ರು ಬಯೋದನ್ನು ಮಾತ್ರ ಹೇಳಿಬಿಟ್ಟು ಅಸಹ್ಯ ಬರ ಮಾಡಿದ್ರಿಂದ ಹೊರಟೋಗುತ್ತೆ ಅಷ್ಟೆ. ಮಣಿಮಂಜರಿ ಸರಿಯಾಗಿ ಓದಿದರೆ ಅವರೇ ಸಂತೋಷಪಟ್ಟು ಚೆನ್ನಾಗಿದೆ ವಿಷಯ. ಇವರು ತಪ್ಪಾಗಿ ಅದನ್ನು ದ್ವೇಷ ಬರ ಹೇಳಿಬಿಡ್ತಾರಷ್ಟೆ. ಈ ಚಂಚಲತ್ವಾತ್ ಅನಿತ್ಯತ್ವಾತ್ ವಿಕಾರಿತ್ವಾಚ್ಯ, ಎಷ್ಟು ಸಿಂಪಲ್ ಆನ್ಸರ್ ಕೊಡ್ತಾರೆ. ಇತ್ಯತಃ ಉಕ್ತಂಚೆ ಇತಿ ಅಯಂ ಪ್ರಪಂಚ ಸ್ವಪ್ನ ಇವ ಉಚ್ಯತೆ ಚಂಚಲತ್ವಾತ್ ಅನಿತ್ಯತ್ವಾತ್ ವಿಕಾರಿತ್ವಾಚ್ಯ. ಚಂಚಲವಾಗಿದೆ ಅಂದರೆ ಅನಿತ್ಯ ಅಂತ ಅರ್ಥ. ಚಂಚಲ ಶಬ್ದಕ್ಕೆ ಏನರ್ಥ? ಅನಿತ್ಯ. ಆಮೇಲೆ ವಿಕಾರಿತ್ವಾಚ್ಯ, ವಿಕಾರಿತ್ವಾಚ್ಯ ಅಂದ್ರೆ ಏನೋ, ವಿಕಾರಕ್ಕೊಳಗಾಗೋದ್ರಿಂದ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇವತ್ತು ಹಾಲಿದೆ, ಮೊಸರಾಯಿತು, ಏನಿಲ್ಲ ಈಗ ಹಾಲಿಲ್ಲ. ಹಾಲಿಲ್ಲ ಅಲ್ಲ, ಹಾಲಿತ್ತು ಅದನ್ನು ಮರಿಬಾರ್ದು. ಹಾಲು ಇಲ್ಲಿ ಮೊದಲೇ ಇಲ್ಲ ಏನನ್ಬಿಡ್ತಾರೆ ಗೊತ್ತಾ, ಹಾಲು ಈಗಿಲ್ಲ ಅಂದ್ರೆ ಮೊದಲು ಇರಲಿಲ್ಲ ಅಂದ್ಬಿಡ್ತಾರೆ ಅವ್ರು, ತಪ್ಪದು. ಹಾಲು ಈಗಿಲ್ಲ ಆದ್ರಿಂದ ಹಾಲಿನ ಸ್ಥಿತಿ ಏನಾಯ್ತು ಈಗ, ಅನಿತ್ಯ ಅಂತ ಆಯ್ತು ಹೊರತು ಏನಾಗಲಿಲ್ಲ, ಅಸತ್ಯ. ಹಾಲು ಅಸತ್ಯ ಆಗಿದ್ರೆ ಏನಾಗ್ತಿತ್ತು, ಮೊಸರೇ ಬರ್ತಿರಲಿಲ್ಲ ಫಸ್ಟು. ಅಸತ್ಯವಾದ ಪದ ಸತ್ಯ ಆಗಿಬಿಟ್ಟಿರ್ತು ಈ ಮಧ್ಯೆ. ಸತ್ಯವಾದ ಹಾಲಾಗಿದ್ದಕ್ಕೇನೆ ಸತ್ಯವಾದ ಮೊಸರು ಇಟ್ಟಿತು. ಅದು ಹಾಲು ಏನ ಟ್ರಾನ್ಸ್ಫಾರ್ಮ್ ಆಯ್ತು ಈಗ ಮೊಸರಾಗಿ. ಅದು ಹಾಲು ಅನಿತ್ಯ ಅಂತ ಆಯ್ತು ಹೊರತು ಸುಳ್ಳು ಅಂತ ಆಗಲಿಲ್ಲ. ಇವನೇನಂದ ಅದಕ್ಕೆ ಸುಳ್ಳು ಅಂತ ಹೇಳ್ಬಿಟ್ಟು ಜನಕ್ಕೆಲ್ಲ ಅಪಾರ್ಥ ಕೊಟ್ಟು ತಲೆ ಕುತ್ಕೊಂಡ್ಬಿಡ್ತಾರೆ ಅದಿಷ್ಟು. ಏತಸ್ಯ ತಸ್ಯ ವಿಚ್ಛೇದ ಬಾಧೋ ನಹಿ ಇತ್ಯರ್ಥ. ಯದ್ಯಪಿ ಸ್ವಪ್ನ ಸತ್ಯ, ನೋಡಿ ಕ್ಲಿಯರ್ ಹೇಳ್ತಾರೆ. ಸ್ವಪ್ನ ಸತ್ಯ ನನ್ನ ಸ್ವತ್ತು, ಸ್ವಪ್ನ ಸಾಕ್ಷಾತ್ ಮಿಥ್ಯ ಇತಿ ಯಾವತ್. ಸ್ವಪ್ನ ಸಾಕ್ಷಾತ್ ಮಿಥ್ಯೆಯಲ್ಲ, ಕಂಡ ವಸ್ತುಗಳು ಅನಿತ್ಯ. ಕುತಃ ಏತಸ್ಯ ವಿಚ್ಛೇದ ಬಾಧೋ ನಹಿ ಇತ್ಯರ್ಥ. ಇದಕ್ಕೆ ಬಾಧ ಇಲ್ಲ, ಜಗ ಸ್ವಪ್ನಕ್ಕೂ ಬಾಧ ಇಲ್ಲ. ಸ್ವಪ್ನ ಬಿದ್ದಿತ್ತಾದ್ರೆ ಇಲ್ಲ ಅಂತ ಯಾರು ಹೇಳೋದಿಲ್ಲ. ಸ್ವಪ್ನ ಕಂಡ ಪದಾರ್ಥ ಇಲ್ಲ ಹೊರತು ಸ್ವಪ್ನ ಬಿದ್ದಿದ್ದು ನಿಜಾನ ಸುಳ್ಳು? ನಿಜ. ಸ್ವಪ್ನ ಸತ್ಯ ಅಂತ ಆಯ್ತಲ್ಲ, ಯಾರು ಸ್ವಪ್ನ ಸುಳ್ಳು ಅಂತ ಯಾರು ಹೇಳೋದೇ ಇಲ್ಲ. ಯದ್ಯಪಿ ಕಂಡದ್ದೇ ಸ್ವಪ್ನದಲ್ಲಿ ಬೀಳೋದೊಂದು, ಮತ್ತು ಸ್ವಪ್ನ ಏನಾಗಿದೆ ಅದು ಸತ್ಯ ಕೂಡ ಆಗಿದೆ, ಆದರೆ ವಿಷಯಗಳು ಏನಾಗಿದೆ ಅನಿತ್ಯ ಆಗಿದೆ, ಅದು ಸುಳ್ಳಲ್ಲ, ಅನಿತ್ಯವಾಗಿದೆ ಹೊರತು ಅದು ಸುಳ್ಳಾಗೇ ಇಲ್ಲ. ಈ ಫೋಟೋ ತೋರಿಸ್ತೀಯ ತಮ್ಮ ತಂದೆ ಅಂತ ಹೇಳಿದ, ಫೋಟೋ ತಂದೆನಾ? ಅಲ್ಲ. ಫೋಟೋ ಏನಾಗಿದೆ ಅದು? ತಂದೆಯ ರಿಸೆಂಬ್ಲೆನ್ಸ್ ಆದ್ದರಿಂದ ತಂದೆ ಅಂತ ಹೇಳಿದ್ದು ಸರಿ. ಹಾಗೆ ಫೋಟೋ ನಿಮ್ಮ ತಂದೆನಾ ಅಂದರೆ ಅಲ್ಲ, ಈ ಅರ್ಥಲ್ಲಿ ಹೇಳಿದ್ದಲ್ಲ, ತಂದೆಯ ಚಿತ್ರ ಅಂತಂದ್ರೆ ತಂದೆ ಅಂತ ಕರೆದು ಬಿಡ್ತಾನೆ ಅಷ್ಟೇ ಹೊರತು ಬೇರೆ ಅಲ್ಲ. ಅದನ್ನ ಹಾಗೆ ಫೋಟೋ ಸುಳ್ಳು ಹಾಕಿದ್ರೆ ಫೋಟೋ ಸುಳ್ಳಲ್ಲ, ಬಟ್ ಏನಲ್ಲ, ಅದೇ ತಂದೆ ಅಲ್ಲ, ಅದು ತಂದೆಯ ಚಿತ್ರ. ಕರೆಕ್ಟ್, ಅದು ತಂದೆಯಲ್ಲ, ತಂದೆಯ ಚಿತ್ರ, ಚಿತ್ರಣ ಅಲ್ಲ ಅನ್ಬಾರ್ದು. ಯಾಕೆ ಸತ್ಯ ಅದು, ಅದನ್ನೆಲ್ಲ ನೋಡಿದ್ರೆ ಆಯ್ತು ಸುಲಭ. ಮಿಥ್ಯಾತ್ಮ ಕಂಡದ ಪೂರ್ತಿ ಅದೇ ಅನಾಲಿಸಿಸ್, ಅದು ಹೇಗೆ ಮಾಡಬೇಕು ತೋರಿಸ್ಕೊಡ್ತಾರೆ. ಅದೊಂದು ಓದಿದ ಮೇಲೆ ಎಂದೂ ಭ್ರಮೆ ಬರೋ ಸಂಭವ ಬರೋದಿಲ್ಲ. ಅಲ್ಲ ಅಲ್ಲ ಅಲ್ಲ, ಕಂಡಿದ್ದು ಸತ್ಯ, ನಾ ಹೊರಗೆ ಕಂಡ ಪದಾರ್ಥನೇ ಅದೊಂದು, ಅದು ಸುಳ್ಳು. ಅದು ರಾಜನಾಗಿದ್ದಂತೆ ಕಂಡಿದ್ದ ನಿಜ, ಬಟ್ ಈಗ ರಾಜನಲ್ಲ ಅಂಬುದು ಸತ್ಯ ಅಷ್ಟೆ. ಗೊತ್ತಾಯ್ತಾ? ಕನಸಿನಲ್ಲಿ ಏನಾಗಿದ್ದ ಅವನು? ರಾಜನೇ ಆಗಿದ್ದ, ಬಟ್ ಹೊರಗೆ ರಾಜನಲ್ಲ ಅವನು. ಏನ್ ತಿಳ್ಕೊಂಡ? ನಾ ಹೊರಗೂ ರಾಜ ಅಂತ ತಿಳ್ಕೊಂಡೆ ಭ್ರಮೆ. ಯಾವ್ದು ಸುಳ್ಳು? ಕನಸು ಸುಳ್ಳಾಗ್ಲಿಲ್ಲ, ಹೇಳಿಲ್ಲ ಈ ಫೋಟೋ ನಿಮ್ಮ ತಂದೆ ಅಲ್ಲ, ಆದ್ರೆ ಫೋಟೋ ಸುಳ್ಳಾಗಿದ್ರೆ ಗೊತ್ತಾಯ್ತಾ? ಫೋಟೋ ಸತ್ಯ, ಯಾವ್ದು ಸುಳ್ಳು? ಅದು ತಂದೆಯ ಚಿತ್ರ ಅಂತ ಹೇಳಿದ್ರು, ತಂದೆನೇ ಅಂತ ಕರೆದ್ಬಿಟ್ರೆ ಸುಳ್ಳು. ಆ ತಂದೆಯ ಚಿತ್ರ ಅಂದ್ರೆ ಕರೆಕ್ಟೆ, ಸೊ ಸ್ವಪ್ನ ಸ್ವಪ್ನವಾಗಿ ಕರೆಕ್ಟು, ಏನಲ್ಲ ಜಾಗ್ರತ ಅವಸ್ಥೆ ಅಲ್ಲ ಅದು. ಅರ್ಥ ಆಯ್ತಾ? ಸ್ವಪ್ನಾವಸ್ಥೆ ಜಾಗ್ರತ ಅವಸ್ಥೆ ಅಲ್ಲ ಅಂಬುದು ಕರೆಕ್ಟ್ ಹೊರತು ಸ್ವಪ್ನಾವಸ್ಥೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಯ್ತು. ಸ್ವಪ್ನಾವಸ್ಥೆ ಇದೆಯೋ ಇಲ್ವೋ, ಭ್ರಮೆ ಇದೆಯೋ ಇಲ್ವೋ, ಭ್ರಮೆ ಅಂತ ಬರುತ್ತೋ ಇಲ್ಲ ನಮಗೆ? ಭ್ರಮೆ ಸತ್ಯನ ಸುಳ್ಳು? ಭ್ರಮೆ ಸತ್ಯನ ಸುಳ್ಳು? ಸತ್ಯ. ಆದರೆ ಅದು ವಿಷಯ ಚಿತ್ತ ಇಲ್ಲೋ? ಇಲ್ಲ. ಅಷ್ಟೇ, ಗೊತ್ತಾಯ್ತಾ? ನೀವು ಶಕ್ತಿ ನೋಡಿದ್ರೆ ರಜಿತ ಅಂತ ತಿಳ್ಕೊಂಡ್ರಿ, ಶಕ್ತಿ ನೋಡಿದ್ದು ಹೌದು, ರಜಿತ ಅಂತ ತಿಳ್ಕೊಂಡಿದ್ದು ಹೌದು, ಆಮೇಲೆ ಏನು ತಿಳ್ಕೊಂಡ್ರಿ? ರಜಿತ ಅಲ್ಲ, ಶಕ್ತಿ ಅಂತ ತಿಳ್ಕೊಂಡಿದ್ದು ಹೌದು. ಮೂರು ಸುಳ್ಳು ಸತ್ಯನಾ? ಮೂರು ಸ್ಟೇಜು ಸತ್ಯ, ಗೊತ್ತಾಯ್ತಾ? ಆದರೆ ಆ ವಸ್ತು ಮಾತ್ರ ಸುಳ್ಳು. ಯಾವ ವಸ್ತು? ಅಲ್ಲಿ ಇಲ್ಲದ ಬೆಳ್ಳಿ ಇದೆ ಅಂತ ತಿಳ್ಕೊಂಡು ಅದು ಮಾತ್ರ ಸುಳ್ಳು. ಅವ್ರೇನು ಹೇಳ್ತಾರೆ? ಈ ಸ್ಟೇಜ್ ಎಲ್ಲ ಸುಳ್ಳು ಅಂತ ಹೇಳ್ಬಿಡ್ತಾರೆ. ತಪ್ಪಾಗಲಿಲ್ಲ ಈಗ, ಅರ್ಥ ಆಯ್ತಾ? ಈಗ ಇವತ್ತು ಹಾಲಿಲ್ಲ ಅಂದರೆ ಹಾಲು ಸುಳ್ಳಾಗಿ ಮೊಸರು ಹೇಗೆ ಬರ್ತಿತ್ತು ಫಸ್ಟ್ ನಿಮಗೆ? ಹಾಲು ಈಗಿಲ್ಲ ಅಂಬೋದು ಗ್ಯಾರಂಟಿ. ಆದರೆ ಆ ಮೊಸರಾಗಿರೋದು ಯಾವುದು? ಆ ಕಾಲದಲ್ಲಿ ಇತ್ತದು, ಆ ಕಾಲದಲ್ಲಿ ಇತ್ತು ಅಂತ ಒಪ್ಪಿಕೊಂಡ್ರೆ ಅದು ಕರೆಕ್ಟು. ಇವರೇನಾದರೂ ಸ್ವಪ್ನ ಇತ್ತು ಸಂಶಯ ಇಲ್ಲೇ ಇಲ್ಲ. ಸ್ವಪ್ನದಲ್ಲಿ ಕಂಡ ಪದಾರ್ಥ ಹೊರಗಿನ ಪದಾರ್ಥ ಅಂತ ತಿಳ್ಕೊಂಡಲ್ಲ, ಅದು ತಪ್ಪಾಯ್ತು. ಅಥವಾ ಯಾರೋ ಕನಸು ಬಿತ್ತು, ಸಾಲ ವಾಪಸ್ ಕೊಟ್ಟರೆ ಕನಸು ಬಿದ್ದುಬಿಡ್ತು. ಬೆಳಿಗ್ಗೆ ಎದ್ದು ಹೊಡೆದ ಮತ್ತೆ ಸಾಲಕ್ಕೆ ಕಡಪ ಅಂತ ಕನಸಲ್ಲಿ ಕೊಟ್ಬಿಟ್ಟಿದ್ರೆ ಒದಿತಾರು ಬಿಡೋದಿಲ್ಲ. ಕನಸಲ್ಲಿ ಕೊಟ್ಟಾಗೆ ಆಗಿದ್ದು ನಿಜ, ಹೊರಗೆ ಕೊಟ್ಟಿಲ್ಲ ಅವನು ಅಷ್ಟೇ. ಕನಸು ಸಾಲ ತೀರಿದ ಕನಸು ಅಂತ ಆಯ್ತು ಹೊರತು ಅವನು ಸಾಲ ಕೊಟ್ಟು ಸತ್ಯ. ಅದು ಎಲ್ಲರೂ ರಾಜ್ಯ ಮಾಡಿದ ಗತಿಯರು ಆಗ್ಬೇಕು. ಅವನು ಬ್ಯಾಂಕ್ನವ್ರಿಗೆ ಅದೇ ಕೊಡ, ಕನಸೆಲ್ಲ ತೀರಿಸಿಬಿಟ್ಟಿದ್ದೇನೆ, ಟ್ಯಾಕ್ಸ್ ಕನಸಲ್ಲಿ ಕೊಟ್ಬಿಟ್ಟಿದ್ದೇನೆ, ಯಾರು ಹೋಗ್ತಾರ ಅದನ್ನ ಅಂತ ಕನಸಿನ ಬಿದ್ದಿದ್ರೆ ಸತ್ಯ ಅಷ್ಟೇ. ಅದನ್ನ ಇದಕ್ಕೆ ಉಪಯೋಗಿಸ್ಲಿಕ್ಕೆ ಹೋಗಬಾರ. ಪೂರ್ಣ ಸತ್ಯ ಅಲ್ಲ ಅದಕ್ಕೆ ಹೇಳಿದ್ದು. ಪೂರ್ಣ ಸತ್ಯವಾಗಿದ್ದಿದ್ರೆ ಎದ್ದ ಮೇಲೂ ಕಾಣಬೇಕಾಗಿತ್ತು. ಅದಕ್ಕೇನೆ ಕನಸು ಸತ್ಯ, ಕನಸು ಪೂರ್ಣ ಸತ್ಯ. ಕನಸಲ್ಲಿ ಪದಾರ್ಥ ಕಂಡ ಪದಾರ್ಥ ಸತ್ಯ, ಆದರೆ ಹೊರಗಿನ ಪದಾರ್ಥವೇ ಅದು ಅಂತ ತಿಳ್ಕೊಂಡಿದ್ದು ಮಿಥ್ಯ. ಅದನ್ನ ಸ್ಪಷ್ಟ ಬರೀತಾರೆ ಟೀಕಾ ಬರೆದ್ರಲ್ಲ. ಸ್ವಪ್ನೆ ಗಜಾದಿ ದರ್ಶನಂ ಚೇತ್ ತದ್ ಯಥಾರ್ಥಮೇವ ಎಲ್ಲಿ ಹೇಳಿದ್ದಾರೆ? ಪ್ರಮಾಣ ಪದ್ಧತಿಯಲ್ಲಿ ಹೇಳಬೇಕಾದ್ರೆ ಸ್ವಪ್ನೆ ಗಜಾದಿ ದರ್ಶನಂ ಚೇತ್ ತದ್ ಯಥಾರ್ಥಮೇವ ತೇಷಾಂ ಯತ್ ಬಾಹ್ಯತ್ವ ಜ್ಞಾನಂ ಸ ವಿಪರ್ಯಯೇವ. ಅದು ಹೊರಗಿನ ಆನೆ ಅಂತ ತಿಳ್ಕೊಂಡ ಅದು ಮಾತ್ರ ವಿಪರ್ಯಯ ಹೊರತು ಕನಸು ಕನಸು ಕನಸೇ ಅದು, ಬೇರೆ ಅಲ್ಲ. ಅದು ಆನೆ ಆನೆನೇ. ಎಂಥ ಆನೆ ಅದು? ವಾಸನಾಮಯವಾದ ಆನೆ ಹೊರತು ಹೊರಗಿನ ಆನೆ ಅಲ್ಲ. ಅರ್ಥ ಆಯ್ತಾ? ಈಗ ಇದು ಪ್ಲೇಟ್ ತಬ್ಕೋತಾ ತೋರಿಸ್ತ, ಚಿಕ್ಕ ಆಟ ಸಾಮಾನು ಪ್ಲೇನ್ ಅಂತ ತೋರಿಸ್ತ. ಅದು ಪ್ಲೇನ್ ಹೌದು, ಏನಲ್ಲ ಅದು? ನಿಜವಾದ ಪ್ಲೇನ್ ಅಲ್ಲ, ಪ್ಲೇನಿನ ಆಕೃತಿ. ಅದು ನಿಜವಾದ ಪ್ಲೇನ್ ಅಂತ ತಿಳ್ಕೊಳ್ಳೋದು ಭ್ರಮೆ ಅಷ್ಟೇ. ಪ್ಲೇನಿನ ಆಕೃತಿ ಅಂದ್ರೆ ಸತ್ಯನೇ. ಅದನ್ನೆಲ್ಲ ಎಷ್ಟು ಡೀಟೇಲ್ ಆಗಿ ಹೇಳ್ತಾರೆ ಸಂಧ್ಯಾಧಿಕರಣದೊಳಗೆ, ವಿಶೇಷವಾಗಿ ಹೇಳಿದ್ದಾರೆ. ಆದ್ದರಿಂದ ಆ ಬಗ್ಗೆ ಗೊಂದಲನೇ ಇಲ್ಲ. ನಾಯಂ ದೋಷ ನಾಶ ಆಗುತ್ತೆ. ಇಲ್ಲದ ಹೋದ್ರೆ ಸ್ವಪ್ನ ಬಿದ್ದಿತ್ತು ಹೋಯ್ತು ಅಂತ ಹೇಳೋದಿಲ್ಲ. ಇದ್ದು ಪದಾರ್ಥ ಹೋಗುತ್ತೆ, ಅವ್ರದ್ದು ಇಲ್ಲದ ಪದಾರ್ಥ ಹೋಯ್ತು ಅಂತ ಯಾರು ಹೇಳ್ತಾರೆ? ಬಾಧೋ ನ ಹೀತ್ಯರ್ಥ. ಯದ್ಯಪಿ ಸ್ವಪ್ನ ಸತ್ಯ ತಥಾಪಿ ಅಂಗೀಕಾರ ವಾದೋಯಂ ಮಿಥ್ಯಾರ್ಥ ಪ್ರಾಚುರ್ಯಾದ್ವಾ. ಎಲ್ಲಿ ಸ್ವಪ್ನ ಸುಳ್ಳು ಅಂತ ಜನ ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ರೆ ಅದು ಅಂಗೀಕಾರವಾದ ಅಂತ ಕರೀತಾರೆ. ಈವನ್ ಅಕ್ಸೆಪ್ಟಿಂಗ್ ದಟ್ ಅಂತ ಅರ್ಥ. ಅಷ್ಟೇ ಹೊರತು ಅಕ್ಸೆಪ್ಟ್ ಮಾಡಿದ್ದೇವೆ ಅಂತಲ್ಲ. ಆಯ್ತಪ್ಪ ನಾನು ಸುಳ್ಳು ಹೇಳಿದೆ ಅಂತ ತಿಳ್ಕೊ. ನೀನೇನು ಬಂತ ಅದರಿಂದ? ನಾನು ಸುಳ್ಳು ಹೇಳಿಲ್ಲ, ಅವನಿಗೋಸ್ಕರ ಸುಳ್ಳು ಹೇಳಿದ್ ಇಟ್ಕೋ. ಅದಕ್ಕೇನಂತ ಅಂಗೀಕಾರವಾದ ಅಂತ ಕರೀತಾರೆ. ನೀನು ಕುಡಿದು ಔಷಧಿ ತಗೊಂಡು ತಿಳ್ಕೊ, ಅದು ನಿಷಿದ್ಧ ಔಷಧಿ. ಆದರೆ ಮಾತಿ ಪಚ್ಚಿತೆ ಪರಿಸೇನೇನ ಶಾಂತವೋ ವ್ಯಾಧಿ ಅಂತೊಂದು ವಾಕ್ಯ ಇದೆ. ಇರು ಏನಾದ್ರು ಬೆಳ್ಳುಳ್ಳಿ ತಿನ್ನಬಾರ್ದು, ತಿಂದುಬಿಟ್ಟ. ಅವನಿಗೇನಾಯ್ತು, ರೋಗ ವಾಸಿನೂ ಆಗಲಿಲ್ಲ, ಬೆಳ್ಳುಳ್ಳಿ ತಿಂದಿದ್ದಷ್ಟೇ ಬಂತು. ಕುಲಗೆಟ್ಟರು ಸುಖ ಇಲ್ಲ ಅಂತಾರಲ್ಲ, ಹಾಗಾಯ್ತು. ಗೊತ್ತಾಯ್ತಾ, ಅವನಿಗೆ ಕುಲಗೆಟ್ಟರು ಬೆಳ್ಳಿ ತಿಂದರೂ ಕೂಡ ಉಪಯೋಗ ಆಗಲಿಲ್ಲ ಅಂದರೆ ತಿನ್ನಬೇಕು ಅಂತ ತಾತ್ಪರ್ಯ ಅಲ್ಲ. ಅದು ಅದಕ್ಕೆ ಅಂಗೀಕಾರವಾದ ಅಂತ ಕರೆಯೋದುಂಟು, ಅದು ಬೇರೆ ರೀತಿಯ ಅರ್ಥದಲ್ಲೂ ಇದೆ. ಮಿಥ್ಯಾರ್ಥ ಪ್ರಾಚುರ್ಯಾದ್ವಾ ನಾಯಂ ದೋಷ ನ ಈಶ್ವರಸ್ಯ ಜೀವೈಕ್ಯಮುಚ್ಯತೆ ಜೀವಸ್ಯ ಹಿ ಈಶ್ವರೈಕ್ಯಂ ಧ್ಯೇಯಂ ತದಪಿ ನ ನಿರುಪಾಧಿಕಂ ಮತೋ ನ ಪ್ರತಿಬಿಂಬಸ್ಯ ಪ್ರತಿಬಿಂಬತ್ವಸ್ಯ ವಿರೋಧಿ ಐಕ್ಯಂ ತಥಾಚ ಮಾಧುಚ್ಛಂದಸ ಶ್ರುತಿ ಐಕ್ಯಂಚಾಪಿ ಪ್ರತಿಬಿಂಬತ್ವೇನ ಪ್ರತಿಬಿಂಬೇನ ವಿಷ್ಣೋ ಜೀವಸ್ಯ ಏತತ್ ಋಷಯೋ ವದಂತಿ ಇತಿ ನಾಯಂ ದೋಷ ನ ಈಶ್ವರಸ್ಯ ಜೀವೇಶ್ವರ ಜೀವೈಕ್ಯಮುಚ್ಯತೆ ಜೀವಸ್ಯ ಹಿ ಈಶ್ವರೈಕ್ಯಂ ಧ್ಯೇಯಂ ತದಪಿ ನ ನಿರುಪಾಧಿಕಂ. ಇನ್ನೊಂದು ರೀತಿ ಆಚಾರವಾದ ಮಾಡಿ ಸರಿಯಾಗಿ ತಿಳ್ಕೊಬೇಕಿದ್ರೆ, ನಹಿ ಈಶ್ವರಸ್ಯ ನಿಮ್ಮ ಕೊಟ್ಟಿರೋ ವಾಕ್ಯಗಳೊಳಗೆ ನಹಿ ಈಶ್ವರಸ್ಯ ಜೀವೈಕ್ಯ ಮುಚ್ಚತೆ ಜೀವಸ್ಯ ಹಿ ಈಶ್ವರೈಕ್ಯ ಮುಚ್ಚತೆ ಸ್ವಲ್ಪ ವಾಕ್ಯ ಅರ್ಥ ಮಾಡ್ಕೋಬೇಕು. ಈಶ್ವರನೇ ಜೀವ ಅಂತ ನೀವು ಹೇಳೋ ವಾಕ್ಯಗಳು ಹೇಳ್ತಾ ಇಲ್ಲ, ಜೀವ ಈಶ್ವರ ಅಂತ ಹೇಳ್ತಾ ಇವೆ. ನಿಮ್ಮ ಮಾತಿನ ಓದ್ಕೊಡಿ ಅಂತ ಹೇಳ್ತಾ, ಅಹಂ ಬ್ರಹ್ಮಾಸ್ಮಿ, ಅಹಂ ಅಂದರೆ ಯಾರು, ಜೀವ. ಅವನ ಪ್ರಕಾರ ನಮ್ಮ ಪ್ರಕಾರ ಮೂರು ದೇವರ ಹೆಸರು ಪ್ರಶ್ನೆನೇ ಇಲ್ಲ. ಅಹಂ ಅಂದರೆ ಜೀವ, ಈ ಸ್ನಾನ ಈಶ್ವರ ಅಂದರೆ ಜೀವನಿಗೆ ಈಶ್ವರೈಕ್ಯ ಹೇಳಿದಾಗುತ್ತೆ ನೋಡಿ. ಜೀವನಿಗೆ ಈಶ್ವರೈಕ್ಯ ಹೇಳಿದರೆ ಹೊರತು ಈಶ್ವರನೇ ಜೀವ ಅಂತ ಹೇಳಲಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾರೆ? ನಿಮ್ಮ ಮಾತಿನ ಪ್ರಕಾರ ಕೂಡ ಅದ್ವೈತ ಹೇಳೋದೇನು, ಜೀವನೇ ಈಶ್ವರ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇಲ್ಲಿರೋದೇನು, ಹಾಗೆ ಶಾಸ್ತ್ರದಲ್ಲಿರೋದು ನಹಿ ಈಶ್ವರಸ್ಯ ಈಶ್ವರೈಕ್ಯವಂತ. ನೀನು ಹೇಳೋ ಸರಿ ಅಷ್ಟೇನೆ, ಆದರೆ ಈ ರೀತಿ ಹೇಳ್ತಾ ಇಲ್ಲ, ಈಶ್ವರನೇ ಜೀವ ಅಂತ ಹೇಳ್ತಾ ಇಲ್ಲ. ಅದು ಯಾತಕ್ಕೆ ಹೋಗಲಪ್ಪ, ಅದನ್ನಾರು ಹೇಳಿದ್ದಾರಲ್ಲ ಅಂತ ಕೇಳಿದರೆ ಅದು ಡಿಫ್ರೆನ್ಸ್ ತಿಳ್ಕೋಬೇಕು. ಜೀವನೇ ಈಶ್ವರ ಒಂದು ವಾಕ್ಯ, ಈಶ್ವರನೇ ಜೀವ ಇನ್ನೊಂದು ವಾಕ್ಯ. ಗೊತ್ತಾಯ್ತಾ? ಈಶ್ವರನೇ ಜೀವ ಅಂತ ವಾಕ್ಯ ಇಲ್ಲ ಫಸ್ಟ್. ಜೀವ ಈಶ್ವರ ಅಂತ ವಾಕ್ಯ ಇದ್ರೆ ಯೋಚನೆ ಮಾಡಬೇಡ, ಅರ್ಥ ಬೇರೆ ಇದೆ. ಅರ್ಥ ಆಯ್ತಾ ನಿಮಗೆ? ಆ ಮಾತನ್ನು ಸ್ವಾರಸ್ಯ ನೋಡಿ, ಮುಂದೆ ಹೇಳ್ತಾರೆ. ಜೀವಸ್ಯ, ಇವತ್ತು ವ್ರತದಲ್ಲಿ ಕಾಯಿ ಹಾಲು ಹಾಕ್ತಾರೆ, ಅದನ್ನೇನಂತಾರೆ, ಹಾಲು ಅಂತಾರೆ. ಅದು ನಿಜವಾದ ಹಾಲನ್ನು ಯಾರು ಕಾಯಿ ಹಾಲು ಅಂತ ಕರೀತಾರ? ಡಿಫ್ರೆನ್ಸ್ ಗೊತ್ತಾಯ್ತಾ? ಕಾಯಿ ಹಾಲನ್ನು ಏನಂತ ಕರೆದ್ರು, ಹಾಲು ಅಂತ ಕರೆ. ನಿಜವಾದ ಹಾಲನ್ನು ಕಾಯಿ ಹಾಲು ಅಂತ ಯಾರು ಕರೀತಾರ? ಕರೆದಿಲ್ಲ. ಜೀವನ ಈಶ್ವರ ಅಂತ ಕರೆದು, ಈಶ್ವರ ಜೀವ ಅಂತ ಯಾರು ಕರೆದಿದ್ದಾರ? ಕರೆದಿಲ್ಲ. ಇದು ಹೊಸ ಆರ್ಗ್ಯುಮೆಂಟ್ ಆಚಾರ ಕೊಡ್ತಿರೋದು. ಗೊತ್ತಾಯ್ತಾ? ಕರೆದಿಲ್ಲ. ಅದ್ಯಾರು ಕರೆದ್ರಲ್ಲ ಅಂದ್ರೆ ಅದಕ್ಕೆ ಕಾರಣ ಇದೆ. ನಿಜವಾದ ಹಾಲನ್ನ ಏನಂತ ಕರೀಲಿಲ್ಲ, ಕಾಯಿ ಹಾಲು ಅಂತ ಕರೆದಿಲ್ಲ, ಕಾಯಿ ಹಾಲನ್ನು ಹಾಲು ಅಂತ ಕರೆದಿದ್ದಾರೆ. ಯಾತಕ್ಕೆ ಅಂದ್ರೆ ಒಂದು ಕಾರಣ ಇದೆ. ತದಪಿ ನಿರುಪಾಧಿಕ, ಒಂದು ಉಪಾಧಿ ಇದೆ. ಆಗ ಏನು ಉಪಾಧಿ ಇದೆ? ವ್ರತಕ್ಕೆ ಈ ಹಾಲು ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಹಾಲನ್ನು ಏನು ಮಾಡಿದ್ರು, ಬೆಳಗಿರೋ ನೆಪ ಇಟ್ಕೊಂಡು ಸ್ವಲ್ಪ ಟೇಸ್ಟ್ ಸಾಮ್ಯ ನೋಡಿಕೊಂಡು ಹಾಲು ಅಂತ ಕರೋದು ಅಷ್ಟೇ, ಬೇರೆ ಏನೋ ಕರೆಯಲಿಲ್ಲ. ಅದೇ ರೀತಿನೇ ಜೀವ ಪ್ರತಿಬಿಂಬನಾದ್ದರಿಂದ, ಗೊತ್ತಾಯ್ತಾ, ಅವನು ಈಶ್ವರ ಅಂತ ಕರೆದ್ರೆ ಹೊರತು ಈಶ್ವರನ ಪ್ರತಿಬಿಂಬ ಅಂತ ಕರೀಲಿಲ್ಲ. ಸ್ವಾರಸ್ಯ ನೋಡಿ, ಸರಿಯಾಗಿ ಯೋಚನೆ ಮಾಡಿ. ಮನೆಯಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು. ಅದನ್ನ ಫೋಟೋ ತೋರಿಸ್ತಾರೆ, ಇದನ್ನ ಅಪ್ಪ ಅಂತಾರೆ, ಅಪ್ಪ ತೋರಿಸಿದ್ದು ಫೋಟೋ ಅಂತಾರೆ ಯಾರು ಕೂಡ. ಉಲ್ಟಾ ಡಿಫ್ರೆನ್ಸ್ ಗೊತ್ತಾಯ್ತಾ? ಇದನ್ನು ಕಣ್ಣೆ ಮಾಡಲಿಕ್ಕೆ ಕೊಟ್ಟು ಒಳ್ಳೆ ಅಪೂರ್ವ ವಿಚಾರ ಇದೆ. ಅದರಲ್ಲಿ ಪ್ರತಿಬಿಂಬವನ್ನು ಬಿಂಬ ಅಂತ ಕರೆಯೋದುಂಟೇ ಹೊರತು ಬಿಂಬನ ಪ್ರತಿಬಿಂಬ ಅಂತ ಯಾರೂ ಕರೆಯೋದಿಲ್ಲ. ಅರ್ಥ ಆಯ್ತಾ? ವೇದಗಳೆಲ್ಲ ಹೇಳಿರೋದು ಹಾಗೇನೆ. ಯಾಕೆ ಹೇಳಿದ್ರು ಅಂದರೆ ಪ್ರತಿಬಿಂಬ ಅಂತ ಹೇಳೋದಕ್ಕೋಸ್ಕರ. ಪ್ರತಿಬಿಂಬನ ಯಾತಕ್ಕೆ ಬಿಂಬ ಅಂತ ಕರೀತಾರೆ ಗೊತ್ತಾ? ಅಲ್ಲ 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 ಅಲ್ಲ, ಯಾರೋ ನಿಮ್ಗೆ ಸಿಂಪಲ್ ಹೇಳ್ತೀನಿ ಕೇಳಿ. ಯಾರೋ ಫುಲ್ ಲೈಫ್ ಸೈಜ್ ಫೋಟೋ ಬರೆಸಿಬಿಟ್ಟಿದ್ದಾರೆ ತಂದೆ ತಾಯಿದು, ಫುಲ್ ಲೈಫ್ ಸೈಜ್ ಫೋಟೋ. ಯಾರು ನೋಡಿದ್ರು ಅವ್ರು ಆಶ್ಚರ್ಯ ಆಯಿತು. ನೋಡಿದರೆ ಎದುರಿಗೆ ಕೂತಾಗ ಇದು ಪೂರ್ತಿ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇವನು ಹೇಳಿದ ನಮ್ಮ ಅಪ್ಪನ ಚಿತ್ರ ಅಂತ. ಚಿತ್ರ ಅಲ್ರಿ ಇದು, ನಿಮ್ಮ ಅಪ್ಪನೇ ಅಂತ ಹೇಳಿದ ಅವನು. ಗೊತ್ತಾಯ್ತಾ? ಹೇಳೋರಿಗೆ ಗೊತ್ತಿದೆ, ಯಾಕೆ ಗೊತ್ತಿದೆ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಅರ್ಥ. ಇದು ಬಿಂಬ ಪ್ರತಿಬಿಂಬ ಅಲ್ಲ, ಇದೇನಿದು ಬಿಂಬನೇ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಅರ್ಥ. ಕೆಲವು ಎಲ್ಲೋ ಒಂದು ಬಾರ್ಬಾರ ನೋಡಿದ್ದೆ ಅಂತ ಅದನ್ನು. ಅವರ ಅಪ್ಪ ಸತ್ತ ಎಷ್ಟು ವರ್ಷ ಆಗೋಗ್ಬಿಟ್ಟಿದೆ. ಅಲ್ಲಿ ಸಡನ್ನಾಗಿ ಹಾಲಲ್ಲಿ ಹೇಗೆ ಹಾಕಿದ್ದಾರೆ ಅಂದರೆ ಅವ್ರು ಕೂತ ಫೋಟೋ ಬರೆಸಿದ್ದಾರೆ ಕರೆಕ್ಟಾಗಿ. ಅವ್ರು ಎದುರು ಕೂತಿದ್ದಾರೆ ಅಷ್ಟರ ಮಟ್ಟಿಗೆ ಕರೆಕ್ಟಾಗಿದೆ. ಅವಾಗ ಅವರಲ್ಲ, ಚಿತ್ರ ಅಲ್ಲ ಇದು, ಅವರೇ ಅಂತ ಹೇಳ್ತಾರೆ. ಅಂದರೆ ಚಿತ್ರದ ಅಕ್ಯುರಸಿ ಎಷ್ಟಿದೆ ಅಂದರೆ ಅದಿದ್ದಾಗಿದೆ ಅಂತ ತಾತ್ಪರ್ಯ. ಬಟ್ ಏನು ಇದರಿಂದ ಏನು ಅರ್ಥ ಅಲ್ಲ, ಇಷ್ಟ ಆದರೂ ಚಿತ್ರ ಚಿತ್ರನೇ ಬಿಂಬ ಬಿಂಬನೇ. ಜೀವನಿಗೆ ವಾಯುದೇವರು ನೋಡ್ತಾರೆ, ಮಧ್ವದಲ್ಲಿ ಬರ್ತದೆ, ಮಧ್ವಾಚಾರ್ಯ ನೋಡಿದರು. ಅದ್ಭುತವಾದ ವಾಕ್ಯಾರ್ಥ, ನೋಡೋದಕ್ಕಂತೂ ಹಾಗೆ ಇದ್ರು. ಜನ ಏನು ತಿಳ್ಕೊಂಡ್ಬಿಟ್ರು, ಮಧ್ವಾಖ್ಯ ನಾರಾಯಣ ಅಂತ ಹೇಳಿದರು. ವೇದೋವ್ರಾತ ಸುದರ್ಶನ ಪರಿರಸತ್ತರ್ಕಾಖ್ಯ ಶಂಖಧ್ವನಿ ವಿಭ್ರಾಜಿಷ್ಣು ಪುರಾಣ ಸಂಹತಿ ಗದ ಶ್ಲೋಕೌಘ ಶಾಂಗಾನ್ವಿತ ಸತ್ರು ಸತ್ಸೂತ್ರೇಷ್ವಿತಿಹಾಸ ನಂದಕ ಚಣ ಮಧ್ವಾಖ್ಯ ನಾರಾಯಣ ಅಂತ ಹೇಳಿದ್ರು. ಮಧ್ವಾಖ್ಯ ನಾರಾಯಣ ಇದ್ದಾಗಿದ್ದಾರೆ ಅಂತ ಹೇಳಿದ್ರು. ಗೊತ್ತಾಯ್ತಾ? ಅದು ಯಾತಕ್ಕೆ? ದೇವರ ಫಸ್ಟ್ ಪ್ರತಿಬಿಂಬ ಅವರು ಎಷ್ಟು ಕ್ಲಿಯರ್ ಇದ್ದಾರೆ ಅಂದರೆ ನೋಡಿದ್ರೆ ದೇವರ ಕಡೆಗೆ ಕಾಣ್ತಾರೆ. ಅರ್ಥ ಆಯ್ತಾ? ಈಗ ಆ ಅರ್ಥದಲ್ಲಿ ಹೇಳಿದ್ದೆ ಹೊರತು ಎಂದೂ ಈ ರೀತಿ ಹೇಳಿಲ್ಲ. ಇದನ್ನು ಸರಿ ಇದೆಲ್ಲೂ ಹೆಚ್ಚನ ಉಪಯೋಗ ಮಾಡ್ಕೊಂಡಿಲ್ಲ ವಾಕ್ಯನ. ಸರಿ, ಉಪಯೋಗ ಮಾಡಿಕೊಂಡ್ರೆ ಅದ್ವೈತದಲ್ಲಿರೋ ತಪ್ಪೆಲ್ಲಿದೆ ಮೊದಲು ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದು ಹಾಂ, ಮುಂದೆ ಅದು ಉಪಾಧಿ ಯಾತಕ್ಕಿದೆ ಅಲ್ಲಿಗ ಉಪಾಧಿ ಏನದೀಗ? ಪ್ರತಿಬಿಂಬ ತೋರಿಸಿದ್ರು, ಚಿತ್ರ ತೋರಿಸಿದ್ರು, ಗೊತ್ತಾಯ್ತಾ? ಆಮೇಲೆ ಬಿಂಬ ಅಲ್ಲಿದೆ, ಕನ್ನಡಿ ಮುಂದೆ ನಿಂತಿದ್ದಾನೆ. ಬಿಂಬ ಯಾವುದು? ಬಿಂಬ ಯಾವುದು? ಮುಂದಿರೋ ವ್ಯಕ್ತಿ ಬಿಂಬ, ಗೊತ್ತಾಯ್ತಾ? ಅಪ್ಪ ಕನ್ನಡಿದ್ದು ಯಾವ್ದು? ಕಂಡಿದ್ದು ಯಾವುದು? ಪ್ರತಿಬಿಂಬ. ಉಪಾಧಿ ಯಾವುದು? ಕನ್ನಡಿ. ಇಲ್ಲೂ ಕೂಡ ಹಾಗೆ, ಉಪಾಧಿ ಯಾವುದು? ಜೀವನ ಸ್ವರೂಪವೇ ಉಪಾಧಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಬರಲಿಲ್ಲ ಎರಡನೇ ಅಧ್ಯಾಯ ಡಿಟೇಲ್ ಹೇಳಿರೋದ್ರಿಂದ ಜೀವನ ಸ್ವರೂಪವೇ ಉಪಾಧಿ. ಹೊರಗೆ ದೇಹ ಉಪಾಧಿ, ಒಳಗೆ ಸ್ವರೂಪ ದೇಹ ಉಪಾಧಿ. ಅಥವಾ ಪ್ರತಿಬಿಂಬತ್ವಸ್ಯ ವಿರೋಧಿ ಐಕ್ಯಂ, ಆದ್ದರಿಂದ ಎಂದೂ ಕೂಡ ಪ್ರತಿಬಿಂಬತ್ವಕ್ಕೆ ವಿರೋಧ ಇಲ್ಲ. ಆದ್ದರಿಂದ ನಾವು ವೇದದಲ್ಲಿ ಹೇಳೋ ಅದ್ವೈತ ಅದು ದ್ವೈತ.